தேவம் நாராயணம் நத்வா சர்வதோஷ விவர்ஜிதம் பரிபூர்ணம் குருமிச்சான் கீதார்த்தம் வக்ஷாமி லேசதா ஸ்வதர்மமபி சாவேச்ய நா விகம்பிதும் அர்ஹசி தர்மியாத்ரி யுத்தாஸ்ரேயோ அன்யத் க்ஷத்ரியஸ்ய ந வித்யதே யத்ருச்சயா சோபபன்னம் ஸ்வர்கத்வாரமபாவ்ருதம் சுகினஹ க்ஷத்ரியாஹ பார்த்த லபந்தே யுத்தமீதம் அசச்சே த்வமிமம் தர்மியம் சங்கிராமம் ந கரிஷ்யசி ததஸ்வதர்மம் கீர்த்திஞ்ச ஹித்வா பாபமவாப்ஸ்யசி அகீர்த்திஞ்சாபி பூதானி கதயிஷ்யந்தி தேவ்யயாம் சம்பாவிதஸ்ய ஜாகீர்த்திஹி மரணாததிரிச்யதே பயாத்ரணாதுபரதம் மம்ஸ்யந்தே த்வாம் மகாரதாஹ ஏஷாஞ்சத்வம் பகுமதோ பூத்வா யாஸ்யசி லாகவம் அகீர்த்திஞ்சாபி பூதானி கதயிஷ்யந்தி தே அவ்யயம் தே நினகே பூதானி எல்லா தேவதைகளு ஜானிகளெல்ல கூட அகீர்த்திம் கதயிஷ்யந்தி அபகீர்த்தியன்னு ஹெழ்த்தாரு எஸ்தி ச அவ்யயம் சாஸ்வதவாத அபகீர்த்தி நினைக்க வரத்தே கெலவு பாபகளன்னு கடக்கொள்ளபோது இதன் கடக்கொள்ளக்கு ஆகதே இல்ல சம்பாவிதச்ச அகீர்த்தி மரணாததிரிச்சதே சம்பாவித சம்யக் பாவித சம்பாவித ತುಂಬ ಗೌರವಕ್ಕೆ ಅರ್ಹನಾದ ವ್ಯಕ್ತಿಗೆ ಅಕೀರ್ತಿ ಅಪಕೀರ್ತಿ ಅನ್ನೋದು ಮರಣಾದತಿರಿಚ್ಯತೆ ಮರಣಕ್ಕಿಂತ ಹೆಚ್ಚು ಆಘಾತಕರವಾದದ್ದು ಭಯಾದ್ರಣಾದುಪರತಂ ಮಂಸ್ಯಂತೆ ತ್ವಾಂ ಮಹಾರಥಾಹ ತ್ವಾಂ ನಿನ್ನನ್ನು ಮಹಾರಥಾಹ ಮಹಾರಥಿಗಳು ಮಹಾರಥಿಯರು ಅಂದರೆ ಯಾರು ಏಕೋ ಯೋಧಯೇದ್ಯಸ್ತು ಶತಸಹಸ್ರಾಣಾಂ ದ್ವಿಶಸಹಸ್ರಾಣಾಂತು ಧನ್ವೀನಾಂ ಗೊತ್ತಾಯ್ತಾ ಶಸ್ತ್ರಶಾಸ್ತ್ರ ಪ್ರವೀಣಶ್ಚ ಮಹಾರಥ ಇತೀರಿತ ಅಂತ ಡೆಫಿನೇಷನ್ ಅಂದರೆ ಒಬ್ಬನೇನೆ 10,000 ಜನ ರಥದಲ್ಲಿ ಕೂತ್ಕೊಂಡು ಯುದ್ಧಕ್ಕೆ ಬಂದರೆ ಒಬ್ಬನೇ ಏನಂತ ಕರೀತಾ ಅಂತ ಕರೀತಾರೆ 10-20 ಜನದ ಫೈಟ್ ಅಲ್ಲ 10,000 ಜನ ಜೊತೆಗೆ ಒಬ್ಬನೇ ಹೋರಾಡೋದು ಜೊತೆಗೆ ಶಸ್ತ್ರಶಾಸ್ತ್ರ ಪ್ರವೀಣಶ್ಚ ಶಸ್ತ್ರಶಾಸ್ತ್ರದಲ್ಲಿ ಪ್ರವೀಣನಾಗಿರ್ಬೇಕು ಅಂಥವನನ್ನು ಮಹಾರಥ ಅಂತ ಕರೀತಾರೆ ಅಂಥ ಮಹಾರಥ ನಾವೇನು ಪ್ರೊಫೆಸರ್ ಆಗಲ್ಲ ಕರಿತೇವಲ್ಲ ಹಾಗೆ ಗೊತ್ತಾಯ್ತಾ ಪ್ರೊಫೆಸರ್ ಕೆಲವು ಪದಗಳಿಗೆ ಪದೇದ ಅರ್ಥ ವಿಶಿಷ್ಟವಾದ ಅರ್ಥ ಇರುತ್ತೆ ಅಂತ ಮಹಾರಥರ ಯಾರು ಕೆಲಸಕ್ಕೆ ಬಾರದವ್ರು ಬೈದರೆ ನಿಮಗೆ ದುಃಖ ಆಗೋದಿಲ್ಲ ನೀನು ಮಹಾರಥ ಮಹಾರಥರು ಬೈತಾರೆ ಅಂದರೆ ಸಮಕಕ್ಷದವರು ಬೈದಾಗ ದುಃಖ ಜಾಸ್ತಿ ಆಗುತ್ತೆ ಕಡಿಮೆಯವರು ಬೈದರೆ ಏನೋ ಅನಿಸೋದಿಲ್ಲ ತುಂಬ ದೊಡ್ಡವರು ಬೈದಾಗ ಗೌರವ ಬರುತ್ತೆ ಆದರೆ ಸಮಾನ ಸ್ಕಂದರು ಬೈದಾಗ ಭಾರಿ ದುಃಖ ಆಗುತ್ತೆ ಮಾತ್ಸರ್ಯ ಅಲ್ಲಿ ಅಡ್ಡ ಬರುತ್ತೆ ಅತಿರಥರು ಮಹಾರಥಕ್ಕಿಂತ ದೊಡ್ಡವರು ಅತಿರಥರು ಮಹಾರಥರನ್ನು ಮೀರಿಸಿಬಿಟ್ರೆ ಅತಿರಥರು ಅತಿರಥ ಮಹಾರಥರು ಅವರೆಲ್ಲರೂ ಕೂಡ ನಿನ್ನನ್ನು ಏನಂತ ತಿಳ್ಕೊತಾರೆ ಗೊತ್ತಾ ಭಯಾದ್ ರಣಾದ್ ಉಪರಥಂ ವಂಶ್ಯಂತೆ ಭಯಾತ್ ಭಯದಿಂದಾಗಿ ರಣಾತ್ ಯುದ್ಧದಿಂದ ಉಪರಥಂ ನಿವೃತ್ತನಾದವನು ಅಂತ ತಿಳಿತಾರೆ ಅರ್ಜುನ ಏನು ತಿಳ್ಕೊಂಡಿದ್ದಾನೆ ಓ ನನ್ನ ಭಾರಿ ಕರುಣಾಳು ಯುದ್ಧ ಬಿಟ್ಟುಬಿಟ್ಟ ಅಂತೇಳಿ ಕರುಣಾಳು ಅಂತ ತಿಳ್ಕೊಳ್ಳೋದಿಲ್ಲ ಅವರು ಹೇಳಿ ಅಂತ ತಿಳ್ಕೊತಾರೆ ಯಾವುದೇ ಎಷ್ಟು ಯುದ್ಧ ಮಾಡಿ ಪ್ರೂವ್ ಮಾಡಿದ್ದೇನೆ ಅಂತ ಕೇಳಿದರೆ ದೊಡ್ಡ ಯುದ್ಧ ಡಿಸಿಸಿವ್ ಇದರಲ್ಲಿ ಸೋತರೆ ಹೇಳಿ ಅಂತಲೇ ಅರ್ಥ ಅದಕ್ಕೋಸ್ಕರವಾಗಿ ಮಹಾರಥರ ದೃಷ್ಟಿಯಲ್ಲಿ ಚೆನ್ನ ಏಷಾಂಚತ್ವಂ ಬಹುಮತೋ ಭೂತ್ವ ಯಾಸ್ಯಸಿ ಲಾಘವಂ ಏಷಾಂ ಅವರಿಗೆಲ್ಲ ಈ ಮೊದಲು ಎಂಥವನು ನೀನು ಬಹುಮತ ಭಾರಿ ಗೌರವ ಪಾತ್ರನಾದವನು ಅರ್ಜುನನಿಗೆ ತನ್ನದೇ ಆದ ಒಂದು ಘನತೆ ಇದೆ ಘನತೆಯನ್ನು ಕಳ್ಕೊಂಡು ಬಿಡ್ತೀವಿ ಆಮೇಲೆ ಬಹುಮತೋ ಇವೆಲ್ಲ ಏನು ಇಹಲೋಕದಲ್ಲಿ ಆಗೋ ತೊಂದರೆಗಳು ಪರಲೋಕದಲ್ಲಿ ಬೇರೆ ಇಲಿಹಲೋಕದಲ್ಲಿ ಬೇರೆ ಇಹ ಇಲ್ಲ ಪರ ಇಲ್ಲ ಅಂತಾರಲ್ಲ ಹಾಗೆ ಲಾಘವ ಲೈಟ್ ಆಗಿಬಿಡ್ತೀವಿ ಎಲ್ಲರ ಮುಂದೆ ಲಘುವಾಗಿ ಕಂಡ್ರು ಅಂತ ಹೇಳೋದಿಲ್ಲ ಲಘುವಾಗಿ ಕಾಣ್ತಾರೆ ನೀನು ಭಾರಿ ಗೌರವ ಅಂತ ಹೇಳಿದ್ರೆ ಭಾರ ಲಘು ಅಂದರೆ ಲೈಟ್ ಲಾಘವ ಗೌರವ ಗೌರವ ಹೆಚ್ಚು ಪ್ರಸಿದ್ಧಿಯಲ್ಲಿದೆ ಲಾಘವ ಹೆಚ್ಚು ಪ್ರಸಿದ್ಧಿಯಲ್ಲಿ ಇಲ್ಲ ಗೌರವ ಪದಕ್ಕೆ ಆಪೋಸಿಟ್ ಯಾವುದು ಲಾಘವ ಲಘುವಾಗಿ ಹೋಗ್ತೀಯ ಎಲ್ಲರ ಮುಂದೆ ನೀನು ಯಾಸ್ಯಸಿ ಯಾಸ್ಯಸಿ ಲಾಘವಂ ಲಘುತ್ವವನ್ನು ಹೊಂದಿಬಿಡ್ತಾ ಇದೀಯ ಅವಾಚ್ಯವಾದಾಂಶ್ಚ ಬಹೂನ್ ವದಿಷ್ಯಂತಿ ತವಾಹಿತಾಹ ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖ ತರನ್ನು ಕಿಂ ಏಷಾಂಚತ್ವ ಯಾರಿಗೆ ಯಾರ ಗೌರವಕ್ಕೆ ಪಾತ್ರನಾಗಿದ್ದೀಯೋ ಅವರೇ ಅಗೌರವಕ್ಕೆ ಪಾತ್ರನಾಗ್ತೀಯನೇ ಯಾರದೋ ಗೌರವ ಯಾರೋ ಅಪಕೀರ್ತಿ ತಂದರೆ ದೊಡ್ಡದೇನೂ ಅಲ್ಲ ದುರ್ಯೋಧನ ಬಯ್ಯೋರೆ ಅವರೆಲ್ಲ ಲೆಕ್ಕ ಇಲ್ಲ ಆದರೆ ಕರ್ಣಾದಿ ಮಹಾರಥರ ನಿನ್ನನ್ನು ಅವಮಾನ ಮಾಡ್ತಾರೆ ಅವಾಚ್ಯವಾದಾಂಶ ಬಹುನ್ ವದಿಷ್ಯಂತಿ ಬರೀ ಹೇಳಿ ಅಂತ ಅಷ್ಟೇ ಕರೆಯೋದಿಲ್ಲ ಬಹುನ್ ಹೆಚ್ಚಿನ ಸಂಖ್ಯೆಯಲ್ಲಿ ಅವಾಚ್ಯವಾದಗಳು ವಾದ ವಾಚ್ಯವಾದ ಅವಾಚ್ಯವಾದ ವಾಚ್ಯ ಅಂದರೆ ಹೇಳಕ್ಕೆ ಬರೋದು ಅವಾಚ್ಯ ಅವಾಚ್ಯ ಶಬ್ದಗಳಿಂದ ಬೈದರು ಅಂತಾರಲ್ಲ ಹಾಗೆ ಹೇಳಲಿಕ್ಕೆ ಅನ್ನಕ್ಕೆ ಅಸಾಧ್ಯವಾದ ಮಾತುಗಳೇ ನನ್ನ ಬೈತಾರೆ ಬಹುನ್ ವದಿಷ್ಯಂತಿ ತವಾಹಿತಾಹ ತವ ಅಹಿತಾಹ ತವ ನಿನಗೆ ಅಹಿತರು ಅಂದರೆ ಶತ್ರುಗಳು ಹಿತ ಶತ್ರು ಹಿತರು ಅಂದರೆ ಬೇಗ ಅನುಕೂಲ ಮಾಡೋರು, ಶತ್ರುಗಳು ಅಂದರೆ ಪ್ರತಿಕೂಲ ಮಾಡೋರು. ನಿನ್ನ ಶತ್ರುಗಳೆಲ್ಲ ನಿನ್ನ ಬಗ್ಗೆ ಬಹು ನವಾಚ್ಯ ಕೆಲವರು ಏನು ಮಾಡ್ತಾರೆ ಗೊತ್ತಾ, ಇದೇ ಸಮಯ ಅಂತೇಳಿ ಇಲ್ಲದೆಲ್ಲ ಸೇರಿಸಿಡ್ಬಿಡ್ತಾರೆ. ಯಾವುದೋ ಒಂದು ಪ್ರಸಂಗ ಬಂದರೆ ಅದನ್ನು ಅಷ್ಟಕ್ಕೆ ಲಿಮಿಟ್ ಮಾಡೋದಿಲ್ಲ, ಯಾವುದಕ್ಕೆ ಉಪಯೋಗಿಸ್ತಾರೆ, ಅದನ್ನು ಅಂಡ್ಯೂ ಅಡ್ವಾಂಟೇಜ್ ತಗೊಳ್ತಾರೆ. ಅದರಿಂದಾಗಿ ನಿನ್ನ ಸ್ಥಿತಿ ಏನಾಗುತ್ತೆ, ಇನ್ನೂ ಲಘುವಾಗುತ್ತೆ. ಅವಾಚ್ಯವಾದ ಅಂಶ ಬಹೂನ್ ವಧಿಷ್ಯಂತಿ ತವ ಅಹಿತಾಹ, ಇವೆಲ್ಲ ಲೋಕದ ಬಗ್ಗೆ ಯೋಚನೆ ಮಾಡ್ತಾ ಹೋಗಬೇಕು. ಸ್ವಧರ್ಮವನ್ನು ಬಿಟ್ಟವರಿಗೆ ಇಹದಲ್ಲಿ ಪರದಲ್ಲಿ ಅಪಕೀರ್ತಿ ಹೇಗೆ ಬರುತ್ತೆ ಎಂಬುದಕ್ಕೆ ಇದಿಷ್ಟು ವಿವರಣೆಗಳು. ಆದರೆ ಇವತ್ತು ಭೂಲೋಕದಲ್ಲಿ ಸ್ವರ್ಮ ಬಿಟ್ಟರೆ ಏನು ಅಪಕೀರ್ತಿ ಬರೋದೇ ಇಲ್ಲ, ಏನು ಬರುತ್ತೆ, ಭಾರಿ ಕೀರ್ತಿನೇ ಬಂದ್ಬಿಡೋದು. ಭಾರಿ ಭಾರಿ ಇದ್ದಿದ್ದಾರೆ, ಮುಂದುವರೆದವರು ಅಂತ ಹೆಸರು ಬಂದ್ಬಿಡೋದು ತಪ್ಪದು. ಆದರೆ ಜ್ಞಾನಿಗಳು ಬೈದೇ ಬೈತಾರೆ, ಯಾರೋ ಬೈದರೆ ನಮಗೆ ನಷ್ಟ ಇಲ್ಲ, ಜ್ಞಾನಿಗಳು ಬೈಬಾರದು, ಜ್ಞಾನಿಗಳು ಬೈದೇ ಬೈತಾರೆ. ಅವಾಚ್ಯವಾದಾಂಶ ಬಹೂನ್ ವದಿಷ್ಯಂತಿ ತವ ಅಹಿತಾಹ, ನಿಂದಂತಹ ತವ ಸಾಮರ್ಥ್ಯಂ ತಥೋ ದುಃಖತರನ್ನು ಕಿಂ, ತಥೋ ನಿಂದಂತಹ ತವ ಸಾಮರ್ಥ್ಯಂ, ತವ ನಿನ್ನ ಸಾಮರ್ಥ್ಯಂ, ಸಮರ್ಥಸ್ಯ ಭಾವ ಸಾಮರ್ಥ್ಯಂ, ನಿನ್ನ ಸಾಮರ್ಥ್ಯವನ್ನು ನಿಂದಿಸ್ತಾರೆ. ಏನೋ ಅಂದ್ಕೊಂಡಿದ್ವಿ ಅರ್ಜುನ, ಏನು ಕೆಲಸಕ್ಕೆ ಬರೋದಿಲ್ಲ, ನಾವೆಲ್ಲ ತಪ್ಪು ತಿಳ್ಕೊಂಡು ತಿಳ್ಕೊಂಡ್ಬಿಡ್ತಾರೆ, ಭಾರಿ ಒಳ್ಳೆಯ ಒಪಿನಿಯನ್ ಹೋಗ್ಬಿಟ್ಟು, ಇಂಥ ಒಳ್ಳೆಯವನು ಹೀಗೆ ಮಾಡಿದ ಅಂತ ಅನ್ನೋದಿಲ್ಲ, ಅವನು ಒಳ್ಳೆಯವನೇ ಆಗಿರಲಿಲ್ಲ ಅಂತ ಶುರು ಮಾಡ್ತಾರೆ. ಅವನು ಸಮರ್ಥನಾಗಿ ಏನೋ ಹೆಸರು ಬಂದಿತ್ತಷ್ಟೇ ಹೊರತು ನಿಜವಾದ ಸತ್ವ ಇರಲೇ ಇಲ್ಲ ಅಂತ ಅದರ ದುರ್ಲಾಭ ಪಡೀತಾರೆ. ಸಾಮರ್ಥ್ಯಂ ತಥೋ ದುಃಖತರನ್ನು ಕಿಂ, ಅರ್ಜುನ ಏನು ಹೇಳಿದ, ಯುದ್ಧ ಮಾಡೋದು ಭಾರಿ ದುಃಖಕರ ಅಂತ ತಿಳ್ಕೊಂಡಿದ್ದ. ಅಲ್ಲಿ ಹೇಳಿದ ಏನಂತ ಹೇಳಿದ್ದ ಅರ್ಜುನ, ಈಗ ನಾನು ಯುದ್ಧ ಮಾಡಲಿಕ್ಕೆ ಅಹೋವತ ಮಹತ್ ಪಾಪಂ ಕರ್ತುಂ ವ್ಯವಸಿತಾಭಯಂ ಯದ್ರಾಜ್ಯ ಸುಖ ಲೋಭೇನ ಹಂತುಂ ಸ್ವಜನ ಮುದ್ಯತಾಹ. ಇದೆಲ್ಲ ಅರ್ಜುನನ ಮಾತುಗಳು. ರಾಜ್ಯ ಸುಖದ ಮೇಲಿನ ಆಸೆಯಿಂದ ನಾವೀಗ ಬಂಧುಗಳನ್ನೇ ಕೊಲ್ಲ ಕೊಟ್ಟಿದ್ದೇವೆ, ಎಂಥ ಮಹಾಪಾಪದ ಕಾರ್ಯ ಇದು, ಆದ್ದರಿಂದ ಯುದ್ಧ ಮಾಡೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ನಾವೀಗ ಯುದ್ಧ ಬಿಟ್ಟು ಕೂತು ಬಿಡ್ತೇನೆ, ನಾನೀಗ ತನ್ಮೇ ಕ್ಷೇಮತರಂ ಭವೇತ್, ನಾನು ಯುದ್ಧ ಬಿಟ್ಟು ಕೂತ್ಬಿಟ್ಟು ಸುಖವಾಗಿರಬಹುದು, ಯುದ್ಧ ಮಾಡೋದಿಲ್ಲ ಹಾಗೆ ಕೂತ್ಬಿಡ್ತೇನೆ, ಶಸ್ತ್ರ ತ್ಯಾಗ ಮಾಡ್ತೇನೆ, ಸುಮ್ಮನೆ ಕೂತ್ಬಿಡ್ತೇನೆ. ಅವಾಗ ಏನಾಗುತ್ತೆ, ಅವ್ರು ನನ್ನ ಕೊಂದು ಬಿಡ್ತಾರೆ, ಶಸ್ತ್ರ ತ್ಯಾಗ ಬಿಡ್ತಾರೆ, ಅವರು ಕೊಂದು ಬಿಡ್ತಾರೆ, ಕೊಂದ್ಕೊಂಡು ಹೋಗಲಿ. ಅದಕ್ಕೆ ನನಗಂತೂ ಅವ್ರ ಕೊಂದು ಪಾಪ ನನಗೆ ಬರಲಿಲ್ವಲ್ಲ, ಅವರಿಗೆ ಪಾಪ ಬಂತು, ನನಗೇನು ಬರಲಿಲ್ಲ, ಮತ್ತು ಸತ್ತೋಗ್ತಿಯಲ್ಲ ಅಂತ ಕೇಳಿದರೆ, ಯುದ್ಧದಲ್ಲಿ ಸಾಯ್ತೇನೆ ಆದ್ದರಿಂದ ಸ್ವರ್ಗಕ್ಕೆ ಹೋಗ್ತೇನೆ. ಅರ್ಜುನ ವಾದ ಇದೆ, ಯುದ್ಧದಲ್ಲಿ ಸಾಯ್ತೇನೆ ಆದ್ದರಿಂದ ಸ್ವರ್ಗಕ್ಕೆ ಹೋಗ್ತೇನೆ, ನಾನು ಕೊಲ್ಲಿಲ್ಲ ಆದ್ದರಿಂದ ಪಾಪ ಬರಲಿಲ್ಲ, ನಾನು ಸೇಫ್ ಅಂತ ತಿಳ್ಕೊಂಡಿದ್ದೆ. ಕೃಷ್ಣ ಹೇಳ್ತಾರೆ ತಥೋ ದುಃಖತರನ್ನು ಕಿಂ, ಅದು ಕ್ಷೇಮತರ ಅಲ್ಲ. ಅರ್ಜುನನ ಮಾತೆ ಡೈರೆಕ್ಟ್ ಆಪೋಸಿಟ್ ಉತ್ತರ, ತನ್ಮೇ ಕ್ಷೇಮತರಂ ಭವೇತ್ ಅಂತ ಕೇಳಿದರೆ ತಥೋ ದುಃಖತರನ್ನು ಕಿಂ, ಅದಕ್ಕಿಂತ ದುಃಖ ಇನ್ಯಾವುದಾಗುತ್ತೆ ಯೋಚನೆ ಮಾಡು. ಇದೆಲ್ಲ ಹೇಳ್ತಾ ಹೋದರೆ ದುಃಖತರನ್ನು ಕಿಂ, ಇದಿಷ್ಟು ಯಾರಿಗೆ ಇತ್ತಲ್ಲ, ಅದನ್ನೇ ಇಟ್ಕೊಂಡೇ ಮಾತಾಡ್ತಿರೋದು. ಯಾಕೆ ಸ್ವರ್ಗ ಅಂತ ಹೇಳಿದರೆ ಎರಡೂ ಆಗ್ಬೋದು, ಸ್ವರ್ಗ ಶಬ್ದಕ್ಕೆ ಎರಡರ್ಥನೂ ಇದೆ. ಒಂದು ಲೋಕದಲ್ಲಿ ಯುದ್ಧದಲ್ಲಿ ಸತ್ತವರಿಗೆ ಸಾಮಾನ್ಯ ಏನು ಅಂತ ಕರೀತಾರೆ, ವೀರ ಸ್ವರ್ಗ, ವೀರರು ಪಡಿತಕ್ಕಂಥ ಸ್ವರ್ಗ, ಅದಂತೂ ಗ್ಯಾರಂಟಿ ಅಶ್ಯೂರ್ಡ್. ಮುಂದೆ ಮೋಕ್ಷಕ್ಕೂ ಹೋಗ್ತೇನೆ ನಾನು, ಆದರೆ ಇದು ಮಾತ್ರ ಇಲ್ಲೇ ಇಲ್ಲ. ಯುದ್ಧ ಮಾಡಿದರೆ ಕೆಡಕು, ಯುದ್ಧ ಮಾಡಿದ್ರೆ ಹೋದರೆ ಭಾರಿ ಒಳ್ಳೆಯದು, ಇದು ಅರ್ಜುನನ ವಿಚಾರ ಇದು. ಅದನ್ನೆಲ್ಲ ಕೃಷ್ಣ ಹೇಳಿದ್ರೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಇದರಿಂದ ಇಹನೂ ಇಲ್ಲ, ಪರನೂ ಇಲ್ಲ, ಪ್ರತ್ಯೇಕ ಸ್ವರ್ಗ. ಇವತ್ತು ಹುತಾತ್ಮರಿಗೆ ಒಂದು ಸ್ಪೆಷಲ್ ಇದು ಮಾಡ್ತಾರಲ್ಲ, ಹಾಗೆ ಯುದ್ಧದಲ್ಲಿ ಸತ್ತವರಿಗೆ ಸ್ಪೆಷಲ್ ಆನರ್, ವರ್ಷಕ್ಕೆ ಒಂದು ದಿವಸ ಮೌನ, ಒಂದು ಎರಡು ಮೌನ ಆಚರಿಸಿಬಿಟ್ರೆ ಗತಿ ಮುಗಿತು ಅವ್ರದಷ್ಟೇ ಯಾರಿ. ಬಟ್ ಶಾಸ್ತ್ರದಲ್ಲಿ ಹಾಗಲ್ಲ, ಅವರಿಗೆ ಗೌರವ ಸಿಗುತ್ತೆ. ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖತರನ್ನು ಕಿಂ, ಹತೋವಾ ಪ್ರಾಪ್ತಸಿ ಸ್ವರ್ಗಂ ಜಿತ್ವಾ ಭೋಕ್ಷಸೇ ಮಹಿಂ ಉಭೇ ಬಹುಮತೇ ಲೋಕೆ ದಿನೊಂದಿದೆ. ತಾಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ, ಹತೋವಾ ಪ್ರಾಪ್ತಸಿ ಸ್ವರ್ಗಂ ಜಿತ್ವಾ ಭೋಕ್ಷಸೇ ಮಹಿಂ ತಸ್ಮಾತ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ಏನಾಗ್ಬೋದು ಅರ್ಜುನನ ಪ್ರಶ್ನೆ ಇದೆ ಈಗ, ಯದ್ವಾ ಜಯೇಮ ಯದಿವಾ ನೋ ಜಯೇಯು, ಗೊತ್ತಾಯ್ತಾ, ನಚೈತದ್ ವಿದ್ಮಃ ಕತರನ್ನೋ ಗರೀಯಾನ್ ಯದ್ವಾ ಜಯೇಮ ಯದಿವಾ ನೋ ಜಯೇಯು. ಅರ್ಜುನ ಪ್ರಶ್ನೆ ಕೇಳಿರ್ತಾನೆ ಮೊದಲು, ಯುದ್ಧ ಏನೋ ಮಾಡ್ತೇವೆ, ರಾಜ್ಯ ಸಿಕ್ಕರೆ ಒಂದು ರೀತಿ, ಅಕಸ್ಮಾತ್ ಗೆದ್ರೆ ರಾಜ್ಯ, ಸತ್ಯ ಹೋದರೆ ಬಂಧುಗಳೂ ಇಲ್ಲ, ಸುಖನೂ ಇಲ್ಲ, ಬದುಕೂ ಇಲ್ಲ, ಏನೂ ಇಲ್ವಲ್ಲ. ಯುದ್ಧ ಸ್ಥಿತಿ ಹೇಗೆ ಅಂದರೆ, ಯುದ್ಧ ಯಾವಾಗಲೂ ಗೊಂದಲಮಯ, ಎಂಥ ಬೆಸ್ಟೋ ಸ್ಥಿತಿ ಬೆಟರ್ ಬೆಸ್ಟ್ ಟೀಮ್ ಸೋತು ಬಿಡುತ್ತೆ, ಸಾಮಾನ್ಯ ಗೆದ್ದು ಬಿಡ್ತಾರೆ. ರಾಮಾಯಣದಲ್ಲಿ ಒಂದು ಮಾತು ಬರುತ್ತೆ, ಯುದ್ಧ ಸಿದ್ಧಿರ್ಗಿ ಚಂಚಲ ಅಂತ ಒಂದು ಮಾತು, ಯುದ್ಧ ಸಿದ್ಧಿರ್ಗಿ ಚಂಚಲ, ಯುದ್ಧದ ರಿಸಲ್ಟ್ ಯಾವಾಗಲೂ ವೇರಿ ಆಗ್ತಾ ಇರ್ತದೆ. ಇವತ್ತಷ್ಟು ಕೋರ್ಟ್ಗೆ ಹೋದವರು ಸರಿಯಾದ ಪಕ್ಷ ಇದ್ದರೆ ಗೆಲ್ತಾರೆ ಅಂತ ಗ್ಯಾರಂಟಿ ಇಲ್ಲ, ಗೊತ್ತೆ ಅಂಥವ್ರಿಗೆ ಸೋತು ಬಿಡ್ತಾರೆ ಕೆಲವು ಸಲ. ಯಾಕೆ, ಆ ಜಡ್ಜ್ ಹೇಗೆ ನೋಡ್ತಾರೆ, ಅವ್ನು ಇವರೇ ಬರೋದು, ಅಂತ ವಿದ್ಯಾರ್ಥಿ ಭಾರಿ ಚೆನ್ನಾಗಿ ಬರೆದಿರ್ಬೋದು, ಎಕ್ಸಾಮ್ ಮೂಡ್ ಸರಿ ಇರೋದಿಲ್ಲ, ಹೋಯ್ತಲ್ಲ ಕತೆ ಒಂದು ಪಾಪ, ಈ ಮನೇಲಿ ಜಗಾಡ್ಕೊಂಡ್ಬಂದಿರ್ತಾನೆ, ಯಾವ ಪನಿಷ್ಮೆಂಟ್ ಇವನಿಗಾಗುತ್ತೆ ಪಾಪ, ಅವ್ನು ಮೂಡ್ ಸರಿ ಇರಬೇಕಲ್ಲ, ಇದಕ್ಕೆ ಇವನ ಕೈಯಲ್ಲಿ ಇಲ್ಲ, ಕೆಟ್ಟ ತರ್ತಿ ಅವನು ಒಳ್ಳೆ ಸರಿ ಇತ್ತು ಸಾಮಾನ್ಯ ಬರೋದು ಹೆಚ್ಚು ಇವನು ಅನ್ಕೊಂಡ ಅಷ್ಟು ಅನ್ಕೊಂಡೇ ಇದ್ದಿಲ್ಲ ಅಂತ ಇವನೊಂದು ಬಿಡ್ತಾನೆ. ಅಂದರೆ ಹಣೆ ಬರ ಅದು ಒಂದು ಅದೃಷ್ಟ ಅಂತಿದೆ. ಪಂಚದೈವಂ ಚೈ ಮಾತ್ರ ಪಂಚ ಎಷ್ಟೇನೋ ಸರಿಯಾಗಿ ಮಾಡಿದ್ರು ಕೂಡ ಅದಕ್ಕೆ ತಕ್ಕಂತೆ ನಾವೇ ಫಲ ಡಿಮ್ಯಾಂಡ್ ಮಾಡೋ ಸ್ಥಿತಿಯಲ್ಲಿ ನಾವಿಲ್ಲ ಇವತ್ತು. ಆದ್ದರಿಂದ ಎಂಥ ಸಮರ್ಥನಾದವನು ಕೂಡ ಯುದ್ಧದಲ್ಲಿ ಏನಾಗಬಹುದು, ಸೋಲಬಹುದು. ಅಂದಮೇಲೆ ಯುದ್ಧ ಮಾಡಿ ಗೆದ್ರೆ ರಾಜ್ಯ, ಸೋತ್ರೆ ರಾಜ್ಯನೆಲ್ಲ ಸಾವು ಬೇರೆ ಜೊತೆಗೆ ಅಂತ ಅರ್ಜುನ ಹೇಳಿದ್ದಿಲ್ಲ. ಉತ್ತರ ಕೊಡಬೇಕೀಗ. ನಮ್ಮಲ್ಲಿ ಇಂಥ ಪ್ರಶ್ನೆ ಬರುತ್ತೆ. ಸ್ವಧರ್ಮಾಚರಣೆ ಮಾಡ್ತೇವೆ, ಫೇಲ್ ಆದರೆ ಏನು ಮಾಡೋದಾಗ, ಯಶಸ್ವಿ ಆಗಲಿಲ್ಲ ಏನು ಮಾಡೋದು, ಇವೆಲ್ಲ ಪ್ರಶ್ನೆಗಳು ಬರುತ್ತೆ. ಅದಕ್ಕೆಲ್ಲ ಉತ್ತರ ಯುದ್ಧವಾದ್ದರಿಂದ ಹತಾಹ ಅಂತ ಹೇಳ್ತಾರೆ. ಬೇರೆದಾದಾಗ ಸೋಲು ಅಷ್ಟೇ. ಸೋಲು ಬಂದರೆ ಏನು ಮಾಡೋದು, ಈಗ ನಿರ್ಪೂಜೆ ಮಾಡೋ ಗಾರಿ ಕಷ್ಟಪಟ್ವಿ, ನಿರ್ಪೂಜೆ ಆಗಲೇ ಇಲ್ಲ, ಏನು ಮಾಡಬೇಕಾಗ. ಏಕಾಶ ಉಪವಾಸದ ಭಾರಿ ಪ್ಲಾನ್ ಮಾಡಿ ಹೊರಟ, ಯಾವುದೋ ಕಾರಣಕ್ಕೆ ಮಧ್ಯದತ್ತಿ ಅವನೇನೋ ಶುರುವಾಯಿತು, ಡಾಕ್ಟರ್ ಕಂಪಲ್ಸರಿ ತೊಗೋಬೇಕು ಅಂತ ಹೇಳಿದರು. ಏನು ಮಾಡಬೇಕಾಗ, ಈ ಕಡೆ ಉಪವಾಸ ಇದ್ದಿದ್ದು ಬಂದು ಇಷ್ಟೊತ್ತು ಪೂರ್ತಿ ಅಂತೂ ಆಗಲಿಲ್ಲ, ವೇಸ್ಟ್ ಆಗಲಿಲ್ವಾ, ಇವೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಈ ಥರ ತಿಳ್ಕೊಂಡಿದ್ರೆ ಇಂಥ ಪ್ರಶ್ನೆ ಕೇಳಿದಾಗ ಏನು ಮಾಡಿದ್ರು ಉತ್ತರ ಗೊತ್ತಿಲ್ಲ ಅಂತೇಳಿ ಮಾಡೋದು ಬಿಟ್ಟೇ ಬಿಡ್ತಾರೆ. ಹೌದಲ್ಲ ಅಂತ ಹೇಳಿಬಿಟ್ಟು ಬಿಡ್ತಾರೆ. ಇದೆಲ್ಲ ಓದ್ದಾಗ ಏನಾಗುತ್ತೆ ಅಂದರೆ ಉತ್ತರ ಕೊಂಡಕ್ಕೆ ಬರೋದು. ಹತೋವಾ ಪ್ರಾಪ್ಸಿಸಿ ಸ್ವರ್ಗಂ, ಯೋಚನೆ ಮಾಡು, ಯುದ್ಧದಲ್ಲಿ ಸಾಯ್ತಿ ಅಂತ ತಿಳ್ಕೊಂಬೋಣ, ಸ್ವರ್ಗಕ್ಕೆ ಹೋಗ್ತೀಯ, ನೀನು ಹೇಳಿದ್ದೀಯಲ್ಲ ಸತ್ರ ಸ್ವರ್ಗಕ್ಕೆ ಹೋಗ್ತೀರಿ ಅಂತೇಳಿ. ಸ್ವರ್ಗ ಅಶೂರ್, ಯುದ್ಧ ಮಾಡಿ ಸತ್ರೆ ಸ್ವರ್ಗಕ್ಕೆ ಹೋಗ್ತಿ. ಜಿತ್ವಾವಾ ಭೋಕ್ಷಸೆ ಮಹಿಂ, ಗೆದ್ರೆ ರಾಜ್ಯ ಸಿಗುತ್ತೆ ನನಗೆ. ಸತ್ರ ಸ್ವರ್ಗ ಗೆದ್ರೆ ರಾಜ್ಯ, ಯಾಕೆ ಯೋಚನೆ ಮಾಡ್ತೀಯ ಅಂತ ಹೇಳ್ತಾರೆ. ಸೊ ಎರಡೂ ಸರಿನೇ. ಇದು ನಾಸ್ತಿಕರಿಗೆ ಅರ್ಥ ಆಗೋದಿಲ್ಲ. ನಾಸ್ತಿಕರಿಗೆ ಏನಿಲ್ಲ, ಅವರಿಗೆ ಸ್ವರ್ಗದ ಕಾನ್ಸೆಪ್ಟ್ ಇಲ್ಲ. ಆದರೆ ಯೋಗ್ಯರಿಗೆ ಅರ್ಥ ಆಗುತ್ತೆ. ಸತ್ರ ಸ್ವರ್ಗ ಗೆದ್ರೆ ರಾಜ್ಯ, ಮತ್ತೆ ಯೋಚನೆ ಮಾಡ್ತೀಯ, ಈ ಭಾವನೆ ಇರಬೇಕಾಗಿ. ಒಳ್ಳೆ ಕೆಲಸಕ್ಕೆ ಮಾಡಲೇಕು, ಯಶಸ್ವಿ ಆದರೆ ಸಂತೋಷ, ಯಶಸ್ವಿ ಆಗದೆ ಹೋದರೂ ಕೂಡ ಯೋಚನೆ ಮಾಡಬೇಕಾಗಿಲ್ಲ, ಆ ಪ್ರಯತ್ನಕ್ಕೆ ಫಲ ಇದೆ. ಒಂದು ಮಾತು ಹೇಳ್ತಾರೆ, ಆ ಸ್ತ್ರೀಯರ ಮೇಲೆ ಗೋವುಗಳ ಮೇಲೆ ದೌರ್ಜನ್ಯ ನಡೆದಿದ್ದರೆ ಯತಿಗಳು ಯುದ್ಧ ಮಾಡಿಬಿಡಿಸ್ಬೇಕಂತೆ. ಯತಿಗಳು ಕೂಡ ಬರೀ ಬ್ರಾಹ್ಮಣರಲ್ಲ, ನಾವೇನು ಪೊಲೀಸರಲ್ಲ, ನಾವ್ಯಾಕೆ ಅಂತ ಅನ್ಕೋಬಾರ್ದು. ಮೊನ್ನೆ ಅದು ಬಂದಿದ್ದ ಪೇಪರ್ ರಿಪೋರ್ಟ್ ನೋಡಿ, ಪಾಪ ಯಾವ ಶೂಟ್ ಮಾಡಿದ್ರೆ ಜನ ನೋಡ್ತಿದ್ರಂತೆ, ಪೊಲೀಸರ ಸಮೇತ ಯಾರೂ ಹೆಲ್ಪ್ ಮಾಡಿಲ್ಲ. ಅದು ಮಹಾಪಾಪ ಅಂತ ಕರೀತಾರೆ. ಆ ಕಾಲಕ್ಕೆ ಏನು ಮಾಡಬೇಕು, ನಮ್ಮ ಪ್ರಯತ್ನ ಮಾಡಬೇಕು. ಅವಾಗ ನಮಗೇನು ಅನಿಸುತ್ತೆ, ನಮ್ಮ ಬಿಡಿಸಲಿಕ್ಕೆ ನಮಗೆ ಆಗುತ್ತೆ ಅಂತ ಏನು ಗ್ಯಾರಂಟಿ? ಅದಕ್ಕೆ ಡೋಂಟ್ ವರಿ, ಆ ಪ್ರಯತ್ನಕ್ಕೆ ನಿನಗೆ ಮಹಾ ಎಷ್ಟೋ ಲಕ್ಷಾಂತರ ವರ್ಷಗಳ ಕಾಲದ ಪುಣ್ಯ ಸಿಗುತ್ತೆ. ನೀನು ಬೆಸ್ಟ್ ಚಾನ್ಸ್ ಅದು. ಬಿಡಿಸಿದರೆ ಒಬ್ಬ ಜೀವ ಸೇವ್ ಆಯಿತು, ಬಿಡಿಸಿದರೆ ಜೀವ ಉಳಿಯಿತು, ಬಿಡಿಸ್ತವರು ಸ್ವರ್ಗಕ್ಕೆ ಹೋಯಿತು. ಹಿಮ ಸರಿಯಾಗಿ ಅರ್ಥ ಮಾಡೋದು. ಹಿಂದೆ ಹೇಳಿದ್ದೆ ಒಂದು ಸಲ, ಯಾರೋ ಸ್ವಾಮಿಗಳು ಹೋಗ್ತಾ ಇದ್ದಾರೆ ಕಾಡಿನೊಳಗೆ, ಒಂದು ಹುಲಿ ಬಂದುಬಿಟ್ಟಿದೆ ಎದುರುಗಡೆ, ಒಂದು ಹುಲಿ ಬಂದಿದೆ, ಜೊತೆಗೆ ಒಬ್ಬ ರಕ್ಷಕ ಇದ್ದಪ್ಪ. ಅವನ ಜೊತೆಗೆ ಒಬ್ಬ ಹಿಂದಿನ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಅದೆಲ್ಲ ಓಡೋಗ್ಬಿಡ್ತಾರೆ, ಈಗಿನ ಕಾಲದವರಾದರೆ. ಒಬ್ಬ ಒಳ್ಳೆ ವ್ಯಕ್ತಿ ಇದ್ದಾರೆ ಸ್ವಾಮಿಗಳು, ಭಾರಿ ಭಕ್ತಿ ಆತನಿಗೆ, ತನ್ನ ಮಗ ತಾನು ಸ್ವಾಮಿಗಳು ಮೂರು ಜನ ಹೋಗ್ತಾ ಇದ್ದಾರೆ, ಹುಲಿ ಬಂದುಬಿಟ್ಟಿದೆ ಎದುರುಗಡೆಗೆ. ಏನು ಮಾಡಬೇಕಾಗ, ಸ್ವಾಮಿಗಳು ಸೇವೆ ಮಾಡಬೇಕು. ಎಷ್ಟು ಯೋಚನೆ, ತಾನು ಸೇವೆ ಆಗಬೇಕು ಅಂತ ಯೋಚನೆ ಮಾಡಿಲ್ಲ ಆತ, ಸ್ವಾಮಿಗಳು ಸೇವೆ ಮಾಡಬೇಕು. ಸ್ವಾಮಿಗಳು ಬಂದು ಮಲಿಸಿಬಿಡ್ತಾನೆ ಸ್ವಾಮಿಗಳು ಫಸ್ಟು, ಅದರ ಮೇಲೆ ತನ್ನ ಮಗನ ಮಲಗಿಸ್ತಾನೆ ಅವ್ರ ಮೇಲೆ, ಆಮೇಲೆ ತಾನು ಮಲಗಿಸ್ತಾನೆ. ಯಾಕೆ, ಸ್ವಾಮಿಗಳು ಪೂಜ್ಯರು, ಗುರುಗಳು ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್, ಆಮೇಲೆ ಮಗ, ಮಗನಿಗೆ ತನ್ನ ಮೇಲೆ ಹೆಚ್ಚು ಪ್ರೀತಿ, ಕೊನೆಗೆ ತಾನು. ಉಳ್ಕೊಂಡ್ರೆ ಪೂಜೆ ಹೋದ್ರೆ ನಾನಂತೂ ಹೋಗ್ತೇನೆ, ಅವರಿಬ್ಬರು ಉಳಿತಾರಲ್ಲ. ಹುಲಿ ಪೂಜೆ ನಮ್ಮ ಮನುಷ್ಯನ ಟೈಪ್ ಅಲ್ಲ, ಇರೋದೆಲ್ಲ ಬಂದು ಹಾಕಿಬಿಡೋದಿಲ್ಲ. ಏನು ಮಾಡುತ್ತದ, ತನ್ನ ಆಹಾರ ಬೇಕು ತೊಗೊಂಡೋಗ್ಬಿಡುತ್ತೆ ಅಷ್ಟೇ. ಈ ರೀತಿ ಆ್ಯಕ್ಚುಲಿ ಮಾಡಿ ಇವತ್ತು ಮನೆತನ ಇವತ್ತಿಗೂ ಇದೆ, ಅದು ಸುಮಾರು 300 ವರ್ಷಗಳ ಹಿಂದಿನ ಕಥೆ ಇದೆ. ಅದು ಎಷ್ಟು ತ್ಯಾಗ ಮಾಡಿರಬೇಕು ಆ ವ್ಯಕ್ತಿ, ಎಷ್ಟು ಬುದ್ಧಿವಂತಿಕ ಉಪಯೋಗಿಸುತ್ತಾರೆ. ಒಬ್ಬ ಯತಿಗಳನ್ನ ಸೇವೆ ಮಾಡಿದ ಪುಣ್ಯ ಎಷ್ಟು ಕೋಟಿ ಕೋಟಿ ಜನ್ಮಗಳ ಆಸ್ತಿ ಅದು, ಅರ್ಥ ಆಯ್ತಾ. ಆದರೆ ತಾನು ಓಡೋಗಿದ್ದ ಜೀವ ಹೊಡಿತಿತ್ತು, ಬುದ್ಧಿ ಸತ್ಯ ಸಾಯ್ತಿತ್ತು ಎಂದಾರು ಒಂದು ದಿವಸ, ಈ ಪುಣ್ಯ ಮಿಸ್ ಆಗ್ತಾ ಇತ್ತು. ಅದಕ್ಕೆ ನಾವು ಏನು ಯೋಚನೆ ಮಾಡೋಕ್ಕೆ, ಯಾವಾಗಲೂ ಕೂಡ ಮನೆ ಚಳಿಗಾಲಪ್ಪ, ಸ್ನಾನ ಮಾಡದೆ ಮಲಿಕೊಂಡ್ಬಿಟ್ಟ ಆಯ್ತು, ಬೆಚ್ಚಗಿದ್ದ ಅಷ್ಟೇ. ಸ್ನಾನ ಮಾಡಿ ಎಷ್ಟು ಪುಣ್ಯ ಬರ್ತಿತ್ತು, ಆ ಬೆಚ್ಚಗೆ ಎಷ್ಟೊತ್ತಿತ್ತು ಬಾ ಇವನಿಗೆ ಹೋಯ್ತು ಅದು. ಆದರೆ ಸ್ನಾನ ಮಾಡಿದ ಪುಣ್ಯ ಎಷ್ಟು ಕಾಪಾಡ್ತಿತ್ತು. ಈ ಥರ ಯೋಚನೆ ಮಾಡಬೇಕು ಯಾವಾಗಲೂ. ಇದು ಪಾಸಿಟಿವ್ ಥಿಂಕಿಂಗ್ ಅಂದ್ರೆ ಇದೇನೆ. ಅಥವಾ ಒಳ್ಳೆ ಕೆಲಸ ಮಾಡಲಿಕ್ಕೆ ಹೊರಟಾಗ ಸೋತರು ಪರವಾಗಿಲ್ಲ, ಗೆದ್ರು ಯೋಚನೆ ಇಲ್ಲ, ಆ ಕೆಲಸಕ್ಕೆ ಪುಣ್ಯ ಇದೆ. ಪ್ರಾರಂಭ ಮಾತ್ರ ಮಿಚ್ಚಾವ ವಿಷ್ಣು ಧರ್ಮೇ ನ ನಿಷ್ಫಲ, ಆಚಾರ್ಯರ ಮಾತು. ವೈಷ್ಣವ ಕಾರ್ಯಗಳನ್ನು ನಾವು ಮುಗಿಸೋದಲ್ಲ, ಪ್ರಾರಂಭ ಮಾಡೋದಲ್ಲ, ಪ್ರಾರಂಭ ಮಾಡೋದು ಇಷ್ಟಪಟ್ಟರೆ ಸಾಕತ್ತೆ, ಭಾಳ ಪುಣ್ಯ ಬರುತ್ತೆ. ಇದೆಲ್ಲ ತುಂಬ ಜನ ಯೋಚನೆ ಮಾಡಬೇಕು. ಕೆಲವು ಕೆಲಸಗಳನ್ನು ಒಂದು ಮಾತಿದೆ, ಅಹಂ ಕಾಶೀಂ ಗಮಿಷ್ಯಾಮಿ ತತ್ರ ಇವ ನಿವಸಾಮ್ಯಹಂ. ಹಿಂದಿನ ಕಾಲಕ್ಕೆ ಹಂಗಂತಿದ್ರು ಪಾಪ, ಕಾಶಿ ಯಾತ್ರೆ ಮಾಡಿ ತುಂಬ ಜನ ಮಾಡೋಕ್ಕೆ ಆಗ್ತಿರಲಿಲ್ಲ, ತುಂಬ ಕಷ್ಟ ಇತ್ತಾಗ. ಅದಕ್ಕೆ ಕಾಶಿ ಯಾತ್ರೆ ಮಾಡ್ತೇನೆ 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 ಅಂಥೇಳಿ ಅನ್ಕೊಂಡು ಮಾಡಿದ್ರೆ ಸತ್ಯ ಹೋಗಿಬಿಟ್ಟ ಅಂತ ತಿಳ್ಕೊಬೋಣ. ಅಷ್ಟು ದಿವಸದ ಮನಸ್ಸಲ್ಲಿ ಭಾವನೆ ಇತ್ತಲ್ಲ, ಕಾಶಿವಾಸ ಫಲಂ ಲಭೆ ಇತ್ತು ಅಂತ ಹೇಳ್ತಾರೆ. ಕಾಶಿಗೆ ಹೋಗೋದು ಪುಣ್ಯ ಬಂದುಬಿಡುತ್ತಂತ. ಆದರೆ ಕೆಲವರಿಗೆ ಆಕಸ್ಮಿಕ ಹೋಗ್ತಾರೆ, ಬೈ ಚಾನ್ಸ್ ಹೋದೆ ಅಂತ ಮಹತ್ವ ಇಲ್ಲ. ಅದೇ ಹಠ ಇತ್ತು ಅವನಿಗೆ, ಕೆಲಸ ಆಗಲಿಲ್ಲ. ಯೋಚನೆ ಮಾಡಬೇಡಿ, ಇನ್ನು ಚಾತುರ್ಮಾಸ್ಯ ಬರುತ್ತೆ, ಚಾತುರ್ಮಾಸ್ಯ ಮಾಡಿ ಶುರು ಮಾಡ್ತಾನೆ. ಎಲ್ಲರೂ ಯಾವುದೇ ಕಾಲಕ್ಕೂ ಆಯುಷ್ಯ ಮುಗಿಲೇಬೇಕಲ್ಲ, ಅಥವಾ ರೋಗ ಬಂದು ಬಿಡಬಹುದು. ಸಂಕಲ್ಪ ಮಾಡ್ದ, ರೋಗ ಬಂದು ಬಿಡೋ ಪ್ರಸಂಗ ಬಂದು, ಯೋಚನೆ ಮಾಡಬೇಡಿ. ಸಂಕಲ್ಪ ಮಾಡಿದ್ದೀರಲ್ಲ ಅದಕ್ಕೆ ಫಲ ಇದೆ. ಆದರೆ ಸುಮ್ಮನೆ ಬಿಟ್ಟರೆ ವೇಸ್ಟ್ ಅದು. ಅನಿವಾರ್ಯವಾಗಿ ಬಿಟ್ಟರೆ ಆ ದೇವರನ್ನು ಏನು ಮಾಡ್ತಾನಂತೆ, ಅದನ್ನು ಕ್ಷಮಿಸಿ ಪುಣ್ಯ ಕೊಡ್ತಾನಂತ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಈ ಮಾತಿಗೆ ಇದಿಷ್ಟು ಕೂಡ ಎಕ್ಸ್ಪೆನ್ಷನ್ ನಮಗೆ ಆಗ್ತದೋ ಇಲ್ಲೋ. ಚಾತುರ್ಮಾಸ ಸಂಕಲ್ಪ ಮಾಡಿ ಮುಗಿಯೋರಿಗೆ ಇರ್ತೇವೋ ಇಲ್ಲ ಯಾರಿಗೆ ಗೊತ್ತು? ಯಾವುದೋ ರಿಜಿಸ್ಟರ್ ಮಾಡಿಸಿರ್ತಾನೆ ಕಾರಿಗೆ, 10 ವರ್ಷ ಬರೋ ಕಾಯ್ತಾ ಕೂತಿರ್ತಾನೆ, 10 ವರ್ಷ ಕಾಯ್ತಾನೆ ಬದುಕ್ತೇನೆ ಅಂತ ಗ್ಯಾರಂಟಿ. ಚಾತುರ್ಮಾಸ ಮುಗಿಯೋರಿಗೆ ಬದುಕೋದು ಅಂತ ಗ್ಯಾರಂಟಿ ಇಲ್ಲ ಅವನಿಗೆ. ಅಂದರೆ ಕೆಟ್ಟ ಕೆಲಸಕ್ಕಿರೋ ದೀಕ್ಷೆ ಯಾವುದಕ್ಕಿಲ್ಲ? ಒಳ್ಳೆ ಕೆಲಸಕ್ಕಿರೋದಿಲ್ಲ. ಇದನ್ನು ಓದಿದಾಗ ಒಳ್ಳೆ ಕೆಲಸಕ್ಕೆ ದೀಕ್ಷೆ ಬರುತ್ತೆ. ಹತೋವಾ ಪ್ರಾಪ್ಸಿ ಸ್ವರ್ಗಂ ಜಿತ್ವಾ ಭೋಕ್ಷಸೇ ಮಹಿಂ. ಇವತ್ತು ಸ್ಮೋಕ್ ಮಾಡ್ತಾನೆ ಸಾಯ್ತೀನಿ ಅನ್ಕೊಳ್ಳೋದಿಲ್ಲ, ಡ್ರಿಂಕ್ ಮಾಡ್ತಾನೆ ಸಾಯ್ತೀನಿ ಅನ್ಕೊಂಡ್ಬಿಡ್ತು, ಏಕಾಶಿ ಮಾಡೋದು ಸತ್ತೋಗ್ತೀನಿ ಅಂದ್ಬಿಡ್ತ. ಅದಕ್ಕೇನನ್ಬೇಕು? ಸತ್ರವತ್ತು ಸ್ವರ್ಗಕ್ಕೆ ಹೋಗ್ತೀಯ, ಇವತ್ತಿಗೆ ಏಕಾಶಿ ಸಾವು ಭಾರಿ ಪುಣ್ಯಕರ ಆದ್ರಿಂದ ಸ್ವರ್ಗಕ್ಕೆ ಹೋಗ್ತೀಯ. ಬದುಕಿದ್ರೆ ಪಾರಡೆ ಮಾಡ್ತೀಯ, ಯಾಕೆ ಘೋಷಣೆ ಮಾಡ್ತೀಯ? ಬದುಕಿದ್ರೆ ದ್ವಾಸಿ ಪಾರಡೆ ಗ್ಯಾರಂಟಿ ಅಲ್ಲ, ಎರಡೂ ಇದೆ. ಆದ್ದರಿಂದ ಸತ್ರು ಪರವಾಗಿಲ್ಲ, ಯಶಸ್ವಿ ಆದರೂ ಪರವಾಗಿಲ್ಲ, ಒಂದನೇದು ಸತ್ಯ ಸಾಯ್ತಾನೆ. ಅದಕ್ಕೆ ಸಾವು ದೊಡ್ಡದಲ್ಲ, ಸಾವಿನ ಹಿನ್ನೆಲೆ ದೊಡ್ಡದು. ಕಾಲು ಮುಡ್ಕೊಂಡ ಯುದ್ಧಕ್ಕೋಗಿ ಕಾಲು ಮುಡ್ಕೊಂಡ್ರೆ ಸನ್ಮಾನ ಮಾಡ್ತಾರೆ, ಎಲ್ಲೋ ವಾಲ್ ಪೋಸ್ಟ್ ನೋಡ್ತಾ ಬಿದ್ದು ಸತ್ಕೊಂಡ್ರೆ ಕುಮಟ ಅಂತ ಬೈತಾರೆ ಅವರು. ಅಂದರೆ ಎರಡೂ ಕಾಲು ಮುಡ್ಕೊಂಡಿದ್ದೆ. ಪರ್ಪಸ್ ಇಂಪಾರ್ಟೆಂಟ್. ದೇವರಿಗೋಸ್ಕರ ಮಾಡೋ ತ್ಯಾಗ, ದೊಡ್ಡವರಿಗೋಸ್ಕರ ಮಾಡೋ ತ್ಯಾಗ ದೊಡ್ಡದಾದ್ದರಿಂದ ಇದು ಧರ್ಮದ ಯುದ್ಧ. ಇದು ಧರ್ಮ್ಯಂ ಸಂಗ್ರಾಮ ಅಂತ ಕರೆದುಬಿಟ್ಟಿದ್ದಾನೆ ಆಗಲೇ. ಧರ್ಮದ ಯುದ್ಧವಾದ್ದರಿಂದ ಇದರಲ್ಲಿ ಸೋಲಿಗೂ ಮಹತ್ವ ಇದೆ, ಸಾವಿಗೂ ಮಹತ್ವ ಇದೆ, ಗೆಲುವಿಗೂ ಮಹತ್ವ ಇದೆ. ಅಂದರೆ ಗೆದ್ದರೆ ರಾಜ್ಯ, ಸತ್ರೆ ಸ್ವರ್ಗ. ಇಲ್ಲಿ ಹೇಳೋ ಮಾತುಗಳು ನೋಡಬೇಕು, ಶಾಸ್ತ್ರ ಅಂದರೆ ಅದಕ್ಕೆ ಕರೆಯೋದು. ಈ ರೀತಿ ಕೃಷ್ಣ ಹೇಳಲಿಲ್ಲ ಗೆದ್ರೆ ರಾಜ್ಯ ಸತ್ರೆ ಸ್ವರ್ಗ ಅಂತ ಹೇಳಲಿಲ್ಲ, ಸತ್ರೆ ಸ್ವರ್ಗ ಗೆದ್ರೆ ರಾಜ್ಯ ಅಂತ ಹೇಳ್ತಾನೆ. ಅದಕ್ಕೆ ಅಲ್ಲಿ ಸ್ವಾರಸ್ಯ ಇದೆ. ವರ್ಷ್ಟ್ ಕೇಸೇ ತೊಗೊಬೇಡ, ಆಯ್ತಾ? ಸತ್ಯ ಇಟ್ಕೊಳ್ಳಪ್ಪ, ಅದನ್ನೇ ತೊಗೊಳ್ಳೋ ಫಸ್ಟ್. ಅದರಿಂದ ಗೆದ್ದ ಮೇಲೆ ನೀವು ಯೋಚನೆ ಇಲ್ವಲ್ಲ, ಎಷ್ಟೊಂದು ಕೆಲಸ ಆಗಲಿಲ್ಲ ಅಂತ ಇಟ್ಕೊಂತಾನೆ ಶುರು ಮಾಡ್ತಾರೆ. ಯಾಕೆಂದ್ರೆ ನೀವು ವರ್ಷ್ಟ್ ಥಿಂಕಿಂಗ್ ಮದ್ದು ಇಟ್ಕೊಂಡ್ಬಿಟ್ರೆ ಇನ್ನು ಬೆಟ್ರ್ ಯೋಚನೆ ಮಾಡೋ ನೆಸಿಟಿನೇ ಇಲ್ಲ. ಸಾಯೋಕ್ಕೆ ಯದ್ವಾ ಜಯೇಮ ಯದಿವಾನೋ ಜಯೇಯೋ ಇದೆಯಲ್ಲ, ಈ ಸಾಯಿತೆ ಅಂತಲೇ ಇಟ್ಕೊಬೋಣ, ಸೋಲ್ತೆ ಅಂತಲೇ ಇಟ್ಕೊಬೋಣ, ಯೋಚನೆ ಮಾಡಬೇಡ. ಸ್ವರ್ಗ ಕಾದಿದೆ ನನಗೆ. ಹಾಂ, ಜಿತ್ವಾ ವಾ ಭೋಕ್ಷಸೆ, ಗೆದ್ರೆ ರಾಜ್ಯ ಇದೆ. ಇಲ್ಲಿ ಇನ್ನೊಂದು ಮಾತು ಯಾರೂ ಬರೋದಿಲ್ಲ, ಆಚಾರ ಒಬ್ಬರೇ ಬರೀತಾರೆ. ತುಂಬ ಜನಕ್ಕೆ ಏನು ಅರ್ಥ ಆಗುತ್ತೆ ಅದು ಆಚಾರ ಇಲ್ಲಿ ಬರೆಯೋದಿಲ್ಲ, ಗೀತಾ ತಾತ್ಪರ್ಯದಲ್ಲಿ ಬರೀತಾರೆ. ಮುಂದೆ ಹೇಗೋ ತಾತ್ಪರ್ಯ ಓದ್ತೇವೆ, ಇಲ್ಲಿ ನೆನ್ಪಿಟ್ಕೊಂಡಿರಿ. ಏನು ಹೇಳ್ತಾರೆ ಅಂದರೆ ಗೆದ್ರೆ ಸತ್ರೆ ಸ್ವರ್ಗ, ಗೆದ್ರೆ ರಾಜ್ಯ, ಈ ಥರ ಯೋಚನೆ ಮಾಡ್ಬೋದು. ಹಾಗಿದ್ದರೆ ಯಾವುದು ಬೆಟರ್, ಸಾಯೋದು ಬೆಟರ್ ಗೆಲ್ಲೋದು ಬೆಟರ್? ಅಲ್ಲ, ನೋಡೋ ಸುಮ್ಮನೆ ಶ್ಲೋಕ ಓದ್ಬಿಟ್ರೆ ಸತ್ರೆ ಸ್ವರ್ಗ ಗೆದ್ರೆ ರಾಜ್ಯ. ಆದ್ರಿಂದ ರಾಜ್ಯ ಪಾಂಡವರು ಎಷ್ಟು ವರ್ಷ ಆಡ್ತಾರೆ ಆಮೇಲೆ ಯುದ್ಧ ಆದ್ಮೇಲೆ? 36 ವರ್ಷ ಆಡ್ತಾರೆ. ಅದಕ್ಕೆ ಸ್ವರ್ಗ ಮಾತ್ರ ಲಕ್ಷಾಂತರ ವರ್ಷ ಸಿಗುತ್ತೆ. ಅಂದ್ಮೇಲೆ ಯಾವ್ದು ಬೆಟರ್ ಅನ್ಸುತ್ತೆ ನೋಡೋದಕ್ಕೆ ಸುಮ್ಮನೆ? ಸಾಯೋದೇ ವಾಸಿ ಅನ್ಸುತ್ತೆ, ಸತ್ತು ಬಿಟ್ರೆ ಜಾತಿ ಫಲ ಆದ್ರಿಂದ ಸಾಯೋದೇ ವಾಸಿ ಅಂತ ಹೇಳಿ. ಉಳಿದವರು ಯಾರು ಬರಲಿಲ್ಲ, ಪ್ರಶ್ನೆ ಉತ್ತರ ಆಗೇ ಬಿಟ್ಬಿಡ್ತಾರೆ. ಆಚಾರ್ಯ ಬರೀತಾರೆ, ಯೋಚನೆ ಮಾಡಬೇಡ, ಸತ್ರೆ ಸ್ವರ್ಗ ಗೆದ್ರೆ ರಾಜ್ಯ ಪ್ಲಸ್ ಸ್ವರ್ಗ, ಅದು ಗ್ಯಾರಂಟಿ. ಯುದ್ಧ ಮಾಡಿದ ಪುಣ್ಯ ಹೋಗೋದಿಲ್ಲ, ಅದು ಹಾಗೆ ಉಳ್ಕೊಂಡ್ಬಿಡುತ್ತೆ. ಅದರಿಂದಾಗಿನೇ ಪುಣ್ಯನೂ ಒಂದು ಏಕಾಶಿ ದ್ವಾಸಿ ಪಾಲನೆ ಅಷ್ಟೇ ಇಲ್ಲ, ಏಕಾಶಿ ಮಾಡಿದ ಪುಣ್ಯ ಪ್ಲಸ್ ಪಾಲನೆ. ಇಲ್ಲದೆ ಹೋದರೆ ಏಕಾಶಿ ಸತ್ರ ಏಕಾಶ ಅಷ್ಟೇ, ಅದು ಪುಣ್ಯ ಉಳ್ಬಿಡೋದಿಲ್ಲ. ಮತ್ತೆ ಸಾಯೋದ ವಾಸಿ ಅಂತ ತಿಳ್ಕೊಂಡ್ಬಿಟ್ರೆ ಕಷ್ಟ, ಸಾಯ್ಬೇಕಾಗಿಲ್ಲ. ಗೆದ್ರು ಹೆಚ್ಚು ಪ್ರಯೋಜನ, ಸೋತರು ಪ್ರಯೋಜನ, ವೇಸ್ಟ್ ಅಂತೂ ಅಲ್ಲ. ಇದು ಕೆಲವು ವಿಷಯ ಇರುತ್ತೆ, ಸೋತರು ಉಪಯೋಗ ಇಲ್ಲ, ಗೆದ್ರು ಉಪಯೋಗ ಇಲ್ಲ. ಈ ಶಾಸ್ತ್ರದಲ್ಲಿ ಹಾಗಲ್ಲ, ಗೆದ್ರು ಪ್ರಯೋಜನ, ಸೋತೃ ಪ್ರಯೋಜನ, ಸತ್ರು ಪ್ರಯೋಜನ. ಅದಕ್ಕಾಗಿ ಹತೋ ವಾ ಪ್ರಾಪ್ತಿಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹಿಂ ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ಅದಕ್ಕೆ ಯುದ್ಧ ಮಾಡಲಿಕ್ಕೆ ಎದ್ದೇಳು ನೀನು. ಅರ್ಜುನ ಕೂತ್ಬಿಟ್ಟಿದ್ದಾನೆ, ಅಯೋತ್ಸೆ ಇತಿ ಗೋವಿಂದಂ ಮುಕ್ತ್ವಾ ತೂಷ್ಣೀಂ ಬಹೂವ ರಥೋಪಸ್ಥ ಉಪಾವಿಶತ್. ರಥದ ಮಧ್ಯೆ ಅರ್ಜುನ ಏನು ಮಾಡಿದ್ದ? ಕೂತ್ಬಿಟ್ಟಿದ್ದ ಕೃಷ್ಣ, ಎದ್ದೇಳು ಅಂತ ಹೇಳಿದ್ದಾನೆ, ಎದ್ದೇಳು. ಹಾಗೆ ಸುಮ್ಮನೆ ಹೇಳಬೇಡ, ಕೃತ ನಿಶ್ಚಯ ಇದು ಭಾಳ ಮುಖ್ಯ. ಇದು ಯಾವುದೇ ಕೆಲಸ ಮಾಡಬೇಕಾದ್ರೆ ಪಣ ಬರುತ್ತೋ ಇಲ್ವೋ ಆ ಥರ ಶೇಕಿಯಾಗಿ ಮಾಡಿದರೆ ಪೂರ್ತಿ ಪುಣ್ಯ ಬರೋದಿಲ್ಲ. ಏನಿರಬೇಕು ನಮಗೆ? ನಿಶ್ಚಯ ಜ್ಞಾನ ಇರಬೇಕು. ಆ ಏಕಾಶಿ ಒಳ್ಳೆಯದಾಗೇ ಆಗುತ್ತೆ, ದೇವ್ರ ಪ್ರೀತನ ಆಗೇ ಆಗ್ತಾನೆ ಇರಬೇಕೆ ಹೊರತು ತುಂಬ ಜನ ಹೇಳ್ತಾರೆ ಮಾಡಿ ಅಂತೂ ಮಾಡಿಬಿಡೋಣ, ಏನಾದರೂ ಆಗೋಗ್ಲಿ, ಬಂದ್ರೆ ಬಂತು ಹೋದ್ರೆ ಹೋಯಿತು, ಯಾಕೆ ಬಯಸ್ಕೋಬೇಕು? ಈ ಥರ ಮಾಡಿದಿರಲ್ಲ, ಮಾಡಲೇಬೇಕು, ಪುಣ್ಯ ಬಂದೇ ಬರುತ್ತೆ ಅಂಥೇಳಿ ಒಳ್ಳೆ ಕಾರ್ಯಗಳ ಬಗ್ಗೆ ಆ ಥರ ಒಂದು ಶ್ರದ್ಧೆ ಇರಬೇಕು. ಅದಕ್ಕೆ ಶ್ರದ್ಧೆ ಅಂತ ಕರೀತಾರೆ. ಶ್ರದ್ಧೆ ಅಂದರೆ ಏನದು? ನಂಬಿಕೆ. ಎಂಥ ನಂಬಿಕೆ? ಆಸ್ತಿಕ್ಯ ಬುದ್ಧಿ ಅಂದರೆ ಹಾಗೇ ಆಗುತ್ತೆ ಅಂತಕ್ಕಂಥ ಒಂದು ಖಚಿತವಾದ ನಿರ್ಧಾರ ಇರಬೇಕು. ಅದಕ್ಕೆ ಶ್ರದ್ಧೆ ಅಂತ ಕರೀತಾರೆ. ಆಗುತ್ತೋ ಇಲ್ಲೋ ಅಂತ ಡೌಟ್ ಇದ್ದರೆ ಪುಣ್ಯ ಕಡಿಮೆ ಆಯಿತು, ಆಗೋದಿಲ್ಲ ಅಂತ ತಪ್ಪು ತಿಳ್ಕೊಟ್ರೆ ಅದು ಭಾರಿ ಪಾಪಕ್ಕ. ಆ ಅರ್ಥದಲ್ಲಿ ಕೃದ್ಧಾಯ ಕೃತ ನಿಶ್ಚಯ. ಯಾವುದೇ ಪುಣ್ಯ ಕಾರ್ಯ ಮಾಡಬೇಕಾದ್ರೆ ನಿಶ್ಚಯ ಮಾಡಿಕೊಂಡು ಪುಣ್ಯ ಕಾರ್ಯ ಮಾಡಬೇಕು. ಪಾಪ ಕಾರ್ಯ ಬಿಡಬೇಕಾದ್ರೆ ಅದು ಪಾಪ ಕಾರ್ಯ ನಿಶ್ಚಯ ಮಾಡ್ಕೊಂಡು ಬಿಡಬೇಕಾದ್ರೆ ಆ ಎರಡೂ ಹಾಗೆ. ಪಾಪ ಕಾರ್ಯ ಆ ರೀತಿ ಮಾಡಿಬಿಟ್ರೆ ಪುಣ್ಯ ಜಾಸ್ತಿ, ಪುಣ್ಯ ಕಾರ್ಯವನ್ನು ನಿಶ್ಚಯ ಅಂತ ತಿಳ್ಕೊಂಡು ಮಾಡಿದ್ರೆ ಪುಣ್ಯ ಜಾಸ್ತಿ. ಅದನ್ನ ಬಿಟ್ಟು ಅವನು ಶೇಕಿಯಾಗಿ ಮಾಡಿದರೆ ಅದು ಸಾಧ್ಯ ಇಲ್ಲ. ಈ ಕೇರಂ ಮಾಡ್ತಿರ್ತಾನೆ, ಈಗ ಹೊಡೆದ್ರೆ ಎಲ್ಲ ಹೋಗಿಬಿಡುತ್ತೆ. ಅದು ಹೇಗೆ ಹೊಡಿಬೇಕು? ಅವನು ಸ್ಟಡಿ ಹ್ಯಾಂಡಿಂದ ಹೊಡೆದ್ರೆ ಕರೆಕ್ಟಾಗಿ ಹೋಗುತ್ತೆ. ಸೊ ಶೇಕ್ ಮಾಡ್ಕೊಂಡು ಹೊರಟ್ರೆ ಹೊಡೋದಿಲ್ಲ. ಅದಕ್ಕೆ ಸ್ಟಡಿ ಹ್ಯಾಂಡ್ ಇದ್ದರೆ ಹೇಗೆ ಕರೆಕ್ಟಾಗಿ ಅದಕ್ಕೆ ಗುರಿ ಮುಟ್ಟುತ್ತೋ ಹಾಗೆ ನಮ್ಮ ಯಾವುದೇ ವಿಷಯವನ್ನು ಏನು ಮಾಡಬೇಕು ನಿರ್ಣಯ ಮಾಡ್ಕೋಬೇಕು. ಆಚಾರ್ಯರು ನಿರ್ಣಯ ಕೊಡಲಿಕ್ಕೆ ಬಂದವರಾದ್ದರಿಂದ ನಮಗೆ ಯೋಚನೆ ಮಾಡೋ ಕಾರಣನೇ ಇಲ್ಲ. ಆಚಾರ್ಯ ಗ್ರಂಥದ ಹೆಸರೇ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಗೀತಾ ತಾತ್ಪರ್ಯ ನಿರ್ಣಯ, ಜಯಂತಿ ನಿರ್ಣಯ, ಪ್ರತಿಯೊಂದು ಆಚಾರ್ಯ ಏನು ಮಾತಾಡಿದ್ರೆ ಏನಾಗಿರುತ್ತದ ನಿರ್ಣಯ. ಅದಿಟ್ಕೊಂಡು ಡೌಟ್ ಮಾಡೋದಾದ್ರೆ ಇವ್ರು ಏನು ಬುದ್ಧಿ ಇಲ್ಲ ಅಂತ ಅರ್ಥ. ಹಿಂದಿನ ಕಾಲದ ಜನಕ್ಕೆ ದುಃಖ ಇತ್ತು, ಪಾಪ ಬುದ್ಧಿಗೆ ಹೇರಿಗೆ ಯೋಚನೆ ಮಾಡ್ತಿದ್ರು ಪಾಪ. ನಾವು ಪುರಾಣ ನೋಡಿದರೆ ದೇವ್ರ ಗುಣಪೂರ್ಣ ಅಂತ ಪುರಾಣ ಹೇಳ್ತೇನೆ, ಈ ಅದ್ವೈತ ಮತ ನೋಡಿದ್ರೆ ನಿರ್ಗುಣ ಅಂತ ಹೇಳ್ತಾ ಇದೆ. ನಿರ್ಗುಣ್ಯವಾದಿಷು ಜನೇಷು ಅಪಿ ಸಾಗ್ರಹೇಶು. ನಾ ಏನು ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ಕೊನೆಗೆ ಅವರು ಪರಿಹಾರ ಕಂಡುಕೊಂಡ್ರು. ಅದು ಜ್ಞಾನ ಬೇಕು, ಜ್ಞಾನ ಜ್ಞಾನಿಯಾದ ಮಗನೇ ಹುಟ್ಟುಬಿಡಲಿ ಅಂತ ತಪಸ್ಸು ಮಾಡಿದ್ದಕ್ಕೆ ಆಚಾರ ಅವತಾರ ಆಯಿತು. ಅರ್ಥ ಆಯ್ತಾ? ಅಂದರೆ ಆಚಾರ್ಯರ ಅವತಾರಕ್ಕಿಂತ ಮುಂಚಿನ ಪರಿಸ್ಥಿತಿ, ಅವತಾರ ಆದಮೇಲೆ ಪರಿಸ್ಥಿತಿ ವ್ಯತ್ಯಾಸ ಇದೆ. ಸೂರ್ಯೋದಯಕ್ಕಿಂತ ಮುಂಚೆ ಹೇಗಿರುತ್ತೆ, ಸೂರ್ಯೋದಯ ಆದಮೇಲೆ ಹೇಗಿರುತ್ತೆ. ಸೂರ್ಯೋದಯದ ಕತ್ತಲಲ್ಲಿ ಏರು ಕಾಣಿಸ್ತಾನೆ ಇರೋದಿಲ್ಲ, ಇರೋ ದೊಡ್ಡ ಜಗತ್ತು ಇಲ್ಲ ಅನ್ಸೋ, ಬರೀ ಕತ್ತಲಲ್ಲಿರುತ್ತೆ. ಬೆಳಕು ಬಂದಾಗ ಹೇಗಾಗುತ್ತಲ್ಲ. ಆಚಾರ ಶಾಸ್ತ್ರಗಳೆಲ್ಲ, ಸರ್ವಮೂಲ ಗ್ರಂಥಗಳೆಲ್ಲ ಅಂತ ಬೆಳಕು ಕೊಡ್ತಕ್ಕಂಥ ಗ್ರಂಥಗಳು. ಇವತ್ತು ನಮಗೆ ನಿಶ್ಚಯ ಮಾಡಿಕೊಡೋದಕ್ಕೆ 100% ಸಾಧ್ಯತೆ ಇದೆ. ಆದರೆ ಮಾಡ್ಕೊಳ್ಳೋದೇ ಹೋಗಿಬಿಟ್ರೆ ಯೋಗ ಇಲ್ಲ. ಎತ್ತ ಅವಕಾಶ ಇಟ್ಕೊಂಡು ದುಃಖ ಪಡ್ತಾನೆ ಅಂದರೆ ಆಚಾರ ಬೇರೆ ಕಡೆ ಹೇಳ್ತಾರೆ, ತುಷಿತೋ ಜಾಹ್ನವೀ ತೀರೇ ಕೂಪಂ ಖನತಿ ದುರ್ಮತಿ. ಬಾಯಾರಿಕೆ ಆಗಿದೆ, ಗಂಗಾ ತೀರದಲ್ಲಿದ್ದಾನೆ, ಮುಗಿದ ಬಾವಿ ತೋಡ್ತಾ ಕೂತ್ಕೊಂಡು ಏನು ಮಾಡಬೇಕು ಅವನನ್ನ. ಇರೋದು ಗಂಗಾ ತೀರ, ಪವಿತ್ರತಮವಾದ ನೀರದು. ಅದನ್ನು ಬಿಟ್ಟು ಅರ್ಜೆಂಟ್ ಬಾವಿ ತೋಡ್ತೇನೆ ಅಂತ ಹೇಳಿದರೆ ನೀರು ಬಿಟ್ಟ ಬೆವರು ಬರುತ್ತೆ ಮೇಲೆ, ಅಷ್ಟೇ ಹೊರತು ಏನು ದಡ್ಡ ಅಂದರೆ ದಡ್ಡ. ಮತ್ತು ಆಚಾರ ಸರ್ವಮೂಲ ಗ್ರಂಥಗಳಿವೆ ಅಂದರೆ ಅದಕ್ಕಿಂತ ದೊಡ್ಡ ಅವಕಾಶ ನಮಗೆ ಮೋಟ್ರಿಗೆ ಹೋಗ್ಲಿಕ್ಕೆ ಬೇರೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ದಾರಿ. ಸನ್ಮಾರ್ಗ ಏನಾಹ ಮೇಹ ದುರ್ಮಾರ್ಗ ದುಧೃತ್ಯ ಅಭಿನಿವೇಶಿತ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೇ ಪೂರ್ಣ ಪ್ರಜ್ಞಂ ಅಮಾಭಿತಂ. ಈ ಶ್ಲೋಕಗಳೆಲ್ಲ ಅರ್ಥ ಆದಷ್ಟು ನಮಗೆ ಖುಷಿ ಕೊಡುತ್ತೆ. ನಿಜವಾಗ್ಲೂ ಸಮಸ್ಯೆ ಇದ್ದವರಿಗೆ ಪರಿಹಾರ ಆದಾಗ ಎಷ್ಟು ಆನಂದ ಆಗುತ್ತಲ್ಲ. ಶಾಸ್ತ್ರ ಓದಿ ಸಮಸ್ಯೆ ಬಂದಾಗ ಸರ್ವಮೂಲ ಓದ ಪರಿಹಾರ ಆಗತ್ತಲ್ಲ, ಹಾಗೆ ಮಾತು ಸಹಜವಾಗಿ ಬರುತ್ತೆ. ತಸ್ಮಾದ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ಏಳು ಅಂತ ಹೇಳಿದರೆ ಬರೀ ಏಳು ಅಲ್ಲ, ಏಳಿ ಎದ್ದೇಳಿ ಅಂತ ಹೇಳ್ತಾರೆ, ಹಾಗಲ್ಲ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ. ಉತ್ತಿಷ್ಠತ ನಿಂತ್ಕೋಬೇಕು ಗಟ್ಟಿಯಾಗಿ, ಅಂದರೆ ಅದು ಸ್ಟ್ಯಾಂಡ್ ಫರ್ಮ್ ಆಗಿರಬೇಕು ಅಂತ. ನಿಂತ್ಕೊಳ್ಳೋದು ಅಂದ್ರೇನು, ಗಟ್ಟಿ ಮಾಡೋದು, ತಮ್ಮ ಪಕ್ಷವನ್ನು ಗಟ್ಟಿಯಾಗಿ ಹಿಡಿಬೇಕು, ಆ ರೀತಿ ಯುದ್ಧಕ್ಕೊಳ್ಳೋದು ಅವ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಈ ಕ್ಷತ್ರಿಯರಾದರೆ ಶಸ್ತ್ರಯುದ್ಧ, ಬ್ರಾಹ್ಮಣರಾದರೆ ಶಾಸ್ತ್ರಯುದ್ಧ ಮಾಡಲೇಬೇಕಲ್ಲ. ಸುಖ ದುಃಖೆ ಸಮಯ ಕೃತ್ವ ಲಾಭ ಲಾಭೌ ಜಯ ಜಯೌ ತಥೋ ಯುದ್ಧಾಯ ಯುಜಸ್ವ ನೈವಂ ಪಾಪ ಮಮಾಪ್ಸಿ. ಇನ್ನು ಇಲ್ಲ, ಸುಖ ದುಃಖದ ಬಗ್ಗೆ ಮಾತಾಡಿದ್ನೆಲ್ಲ ನಾನು. ಸುಖ ಆಗುತ್ತೆ, ಬಂಧುಗಳೆಲ್ಲ ಸತ್ತೋಗ್ಬಿಡ್ತಾರೆ, ಅವ್ರು ನೋಡೋ ಅವಕಾಶ ತಪ್ಪೋಗ್ಬಿಡುತ್ತೆ, ಆಮೇಲೆ ನಮಗವ್ರಿಗೂ ಸಂಪರ್ಕನೇ ಇರೋದಿಲ್ಲ ಅಂತ ಕೇಳಿದರೆ ಸುಖ ದುಃಖೆ ಸಮಯ ಕೃತ್ವ ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಸುಖ ದುಃಖಗಳನ್ನ ಏನು ಮಾಡಬೇಕು, ನೀನಾಗ ಸಮವಾಗಿ ಕಾಣಬೇಕು. ಸಮವಾಗಿ ಕಾಣೋದು ಅಂದ್ರೇನು, ಸುಖನ ದುಃಖ ಅಂತ ಹೇಳ್ಕೊಳ್ಳೋದು, ದುಃಖ ಸುಖ ಅಂತ ಹೇಳ್ಕೊಳ್ಳೋದಾ, ಅದೇನಾಗತ್ತೆ ಅದು? ಸುಖನ ದುಃಖ ಅಂತ ಹೇಳ್ಕೊಳ್ಳೋದು, ದುಃಖನ ಸುಖ ಅಂತ ಹೇಳ್ಕೊಂಡು ಏನಂತಾರೆ ಅದಕ್ಕೆ? ಮಿಥ್ಯಾಜ್ಞ, ಭ್ರಮೆ ಅಂತ ಕರೀತಾರೆ. ಅಂದರೆ ಭ್ರಮೆ ಒಂದು ಅಂತ ಅರ್ಥನಾ? ಹಾಗಲ್ಲ. ಸುಖ ಹೇಗೆ ವೇಸ್ಟ್, ದುಃಖ ನಮಗೆ ಅನರ್ಥಕರ ಅಂತ ಗೊತ್ತಿದೆ ಹೊತ್ತಾನೆ, ದುಃಖ ನಮಗೆ ಕೆಡಕು ಅಂತ ಗೊತ್ತಿದೆಯಲ್ಲ, ಲೌಕಿಕ ಸುಖನೂ ಕೆಟ್ಟದ್ದು ಅಂತ ತಿಳ್ಕೊಂಡ್ಬಿಡ್ಬೇಕು. ಲೌಕಿಕ ಸುಖ ಕೂಡ ಏನದು? ಕೆಟ್ಟದ್ದೆ. ನಮಗೆ ಸ್ವಲ್ಪ ಇದು ಅರ್ಥ ಆಗೋದು ಕಷ್ಟ. ದುಃಖ ಕೆಟ್ಟದ್ದು ಅಂತ ಅರ್ಥ ಆಗುತ್ತೆ, ಲೌಕಿಕ ಸುಖ ಕೆಟ್ಟದ್ದು ಅಂತ ಹೇಗೆ ಅರ್ಥ ಆಗುತ್ತೆ? ಅರ್ಥ ಆಗುತ್ತೆ ಅವನಿಗೆ. ಸಿಕ್ಕಾಬಟ್ಟೆ ಶುಗರು, ಜಿಲೇಬಿ ತಿಂತ ಕೂತಿದ್ದಾನೆ, ಹೇಳ್ತಾರೆ ನೋಡೋದು ಸುಖ, ಮುಂದೆ ಏನಾಗುತ್ತೆ ಅದರಿಂದ? ತುಂಬ ದುಃಖ ಆಗೋದಿಲ್ಲ? ಅದಕ್ಕೆ ದುಃಖ ಹೇಗಿದೆ, ಈ ಸುಖ ಕೂಡ ಕೆಡಕಿದೆ. ಕೆಡ ಹೇಳಿ ತಿಂದ್ಬಿಡೋ ಮೇಡಮ್, ಆಮೇಲೆ ಅನುಭವಿಸೋದು ನಾನು ನೀನಲ್ಲ ಅಂತ ಹೇಳ್ಬೇಕಾದ್ರೆ ಹೋಗ್ತಾನೆ. ಆ ಸುಖ ಏನು ಮಾಡುತ್ತೆ ಅವನನ್ನು? ಕೆಡಿಸಿಬಿಡುತ್ತೆ. ಪರೀಕ್ಷೆಗೆ ಹೋಗ್ತಿದ್ದಾನೆ, ಮ್ಯಾಚಿಗೆ ಒಂದು ಪಾಸ್ ಕೊಡ್ತಾರೆ, ಯಾರ ಹತ್ರ ಒಂದು ಕ್ರಿಕೆಟ್ ಮ್ಯಾಚಿಗೆ ಪಾಸ್ ಕೊಡ್ತಾರೆ, ಗೊತ್ತಾಯ್ತಾ? ಪಾಸ್ ಸಿಗೋದು ಕ್ಯೂ ನಿಂತರೂ ಸಿಗೋ, ಟಿಕೆಟ್ ಸಿಗೋದಿಲ್ಲ, ಪಾಸ್ ಸಿಕ್ಕ ಏನಿಸಿದ ಸುಖ ಆಯಿತು. ಆ ಸುಖ ತೊಳ್ಬಿಟ್ರೆ ಗೋವಿಂದ ಪರೀಕ್ಷೆಗೆ ಹೋಗ್ಬಿಡುತ್ತೆ ಆಮೇಲೆ. ಅದಕ್ಕೇನು ಲೌಕಿಕ ಸುಖಗಳು ಇವತ್ತು ಆಗ್ತಿರತ್ತಾನೆ. ಈ ಲಕ್ಷಾಂತರ ಸಂಬಳ ಬರಲಿಕ್ಕೆ ಶುರು ಮಾಡಿದ ಮೇಲೆ ಸ್ನಾನಕ್ಕೂ ಟೈಮ್ ಇಲ್ಲ ಮನೆಯಲ್ಲಿ, ಹಾಗಾಗಿಬಿಟ್ಟಿದೆ. ಸಂಧ್ಯಾವನೆಗೂ ಟೈಮ್ ಇರೋದಿಲ್ಲ. ಬೆಳಿಗ್ಗೆ 6ಕ್ಕೆ ಬಿಟ್ಟು ಮನೆ ಬಿಟ್ಟರೆ 12ಕ್ಕೆ ಬಂದರೆ ಏನು ಸಂಧ್ಯಾವನೆ ಮಾಡ್ತಾನೆ, ಏನು ಸ್ನಾನ ಮಾಡ್ತಾನೆ, ಏನು ಪೂಜೆ ಮಾಡ್ತಾನೆ? ಇವತ್ತು ಅದೇ ರೀತಿ, ಇವತ್ತು ಒಂದು 10-20 ವರ್ಷದಲ್ಲಿ ಟೈಮ್ ಎಷ್ಟು ಚೇಂಜ್ ಆಗಿದೆ ಅಂದರೆ, ಹಿಂದೆ ವಾತಾವರಣ ಹೇಗಿರಲಿಲ್ಲ, ಸಾಮಾನ್ಯ 10-5 ಆಫೀಸ್ ಮುಗಿದೋಯ್ತು, ಬೆಳಿಗ್ಗೆ ಫ್ರೀ ಸಾಯಂಕಾಲ ಫ್ರೀ, ಪಾಠ ಏನು ಬೇಕಾದ್ರೆ ಮಾಡ್ರು, ಅವರು ಮಾಡ್ತಿದ್ದಿಲ್ಲ, ಮಾಡೋಕ್ಕೆ ಚಾನ್ಸ್ ಇತ್ತು. ಈಗ ಮಾಡೋಕ್ಕೆ ಚಾನ್ಸೇ ಇಲ್ಲ, ಯಾಕೆಂದ್ರೆ ಆರೋಗ್ಯ ಬರೆದ ಅಷ್ಟು ಕೆಲಸ ಬಿಟ್ಬಿಟ್ರೆ ಲಕ್ಷಾಂತರ ರೂಪಾಯಿ ಹೋಗುತ್ತೆ ಆಮೇಲೆ. ಅದು ಯಾವ ಥರ ಇದೆ ಅಂದರೆ ನಿಜವಾಗ್ಲೂ ಆಶ್ಚರ್ಯ. ಅದು ಆಗನಿಸ ಇದು ಸುಖ ಕೂಡ ಏನಿದು ದುಃಖಕ್ಕೆ ಕಾರಣ. ಈ ಹೆಸರಿಗೆ ಸುಖ ಇದು ದಾರಿ ಮರ ತಪ್ಪಿಸ್ತಾ ಇದೆ. ಅದರಿಂದಾಗಿನೇ ಈ ಸುಖನೂ ಏನು ಮಾಡಬೇಕು, ಲೌಕಿಕ ದುಃಖ ನಮಗೆ ಹೇಗೆ ಹೇಯನೋ ಲೌಕಿಕ ಸುಖನೂ ಹಾಗೆ ಹೇಯ ಅಂತ ತಿಳ್ಕೊಂಡ್ಬಿಡ್ಬೇಕು. ಇದು ಸುಖ ಅಲ್ಲ, ಇದು ಏನು ಸುಖಾಭಾಸ ಅಂತ ಕರಿಬೇಕು. ಆಗ ನಮಗೆ ಸುಖ ದುಃಖ ಸಮಯಕೃತ್ವ ಅಂತ ಅರ್ಥ ಆಗುತ್ತೆ. ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಇನ್ನೊಂದು ಅರ್ಥ ಬರೀತಾರೆ, ಸುಖ ದುಃಖ ಸಮಯಕೃತ್ವ ಸಮ ಅಂದರೆ ದೇವರ ಹೆಸರು, ಶಾಶ್ವತ ಸಮಹ. ದೇವ್ರಿಗೆ ಒಪ್ಪಿಸ್ಬಿಡು, ಸುಖವಾಗಲಿ ಬಹು ದುಃಖವಾಗಲಿ, ಸಖ ನೀನಾಗಿರೋ ಪಾಂಡುರಂಗ, ದೇವ್ರಿಗೆ ಒಪ್ಪಿಸ್ಬಿಡು, ನೀ ಬಗ್ಗೆ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ. ಗೊತ್ತಾಯ್ತಾ? ಸಮೇ ಅದು ಅಲ್ಲೇ ಅರ್ಥ ಬರೀತಾರೆ. ಅದು ಅನೇಕ ಅರ್ಥಗಳು, ಹತ್ತರ್ಥ ಅತಿ ಕಡಿಮೆ ಅಂದರೆ ಗೀತಾಕ್ಕೆ ಅಂತ ಹೇಳ್ತಾರಲ್ಲ, ಇಲ್ಲೊಂದು ಅರ್ಥ ಬರೀತಾರೆ. ಗೀತಾ ತಾತ್ಪರ್ಯದ ಒಂದು ಬರೀತಾರೆ, ಭಾಗವತಾತ್ಪರ್ಯ ಮತ್ತೊಂದು ಬರೀತಾರೆ. ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭವು ಜಯ ಜಯೋ. ಲಾಭ ಅಲಾಭ, ಲಾಭ ಲಾಭ, ಅಲಾಭ ಅಂದರೆ ನಷ್ಟ. ನಷ್ಟಗಳನ್ನು ಯೋಚನೆ ಮಾಡಬೇಡ, ಲಾಭ ಬರಲಿ ನಷ್ಟ ಬರಲಿ. ಸಂಧ್ಯಾಂಜೆ ಮಾಡಿದೆ ಏನೋ ಕೆಟ್ಟದಾಯಿತು, ಯೋಚನೆ ಮಾಡಬೇಡ, ಅದು ಒಳ್ಳೆಯದಕ್ಕೆ ಕಾರಣ. ಅದೇನು ಕೆಟ್ಟ ಕೆಲಸ ಮಾಡಿದೆ ಒಳ್ಳೆಯದಾಯಿತು, ಅದು ಕೆಟ್ಟದಕ್ಕೆ ಕಾರಣ. ಆ ಥರ ಯೋಚನೆ ಮಾಡಬೇಕು. ಲಾಭ ಲಾಭವು ಜಯ ಅಜಯು, ಸೋಲು ಬರಲಿ ಗೆಲುವು ಬರಲಿ, ಅದೇ ಹೇಳಿದ್ದಾರೆ, ಹತೋವಾ ಪ್ರಾಪ್ಸಿ ಸ್ವರ್ಗಂ ಜಿತ್ವಾವಾ ಭೋಕ್ಷಸೇ ಮಹಿಂ. ಯೋಚನೆ ಮಾಡಬೇಡ. ಮನುಷ್ಯನ ಡಿಸ್ಟರ್ಬ್ ಮಾಡೋದು ಯಾವುದು? ಫಿಸಿಕಲಿ ಡಿಸ್ಟರ್ಬ್ ಮಾಡೋದು ಯಾವುದು? ಶೀತೋಷ್ಠ ಸುಖ ದುಃಖದ ಹಿಂದೆ ಹೇಳಿದ್ದಾರೆ. ಮೆಂಟಲಿ ಮಾಡೋದು ಯಾವುದು? ಸುಖ ದುಃಖ, ಲಾಭ ಅಲಾಭ, ಜಯ ಅಜಯ, ಇವೆಲ್ಲ ಏನು ಮಾಡುತ್ತೆ? ಮನುಷ್ಯನನ್ನು ಕುಗ್ಗಿಸಿಬಿಡುತ್ತೆ. ಕುಗ್ಗಿಸಿದಾಗ ಸಾಧನೆ ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ಯೋಚನೆ ಮಾಡಬೇಡ, ಬಿಟ್ಬಿಡು ಅದನ್ನು. ತಥೋ ಯುದ್ಧಾಯ ಯುಜಸ್ವ, ಇದು ಬಿಟ್ಟು ಯುದ್ಧ ಮಾಡು. ಅವಾಗ ಏನಾಗುತ್ತೆ? ನೈವಂ ಪಾಪಭಾವಾಪ್ಸಿಸಿ. ಅರ್ಜುನಗೊಂದು ಪ್ರಶ್ನೆ ಇತ್ತು, ಪಾಪಮೇವ ಆಶ್ರಯೇ ದಸ್ಮಾನ್ ಹತ್ವೈತಾನ್ ಆತತಾಯಿನಃ. ಇದೆಲ್ಲ ಅರ್ಜುನ ಪ್ರಶ್ನೆ ಗೊತ್ತಿದ್ದಷ್ಟು ಉತ್ತರ ಸರಿಯಾಗಿ ಕರೆಕ್ಟಾಗಿ ಅರ್ಥ ಆಗುತ್ತೆ. ಪಾಪನೇ ಬರುತ್ತೆ ಅಂತ ಹೇಳಿದೆ, ಪಾಪ ಬರೋದೇ ಇಲ್ಲ ಅಂತ ಹೇಳಿದೆ ಕೃಷ್ಣ. ಪಾಪ ಬರೋದು ಯಾವಾಗ? ನಾನು ನನ್ನವರನ್ನು ಕೊಲ್ತೇನೆ ಅಂತ ಹೇಳ್ಕೊಂಡು ಕೊಂದ್ರೆ ಪಾಪ ಬರುತ್ತೆ. ನಾನು ಅರ್ಜುನ, ನನ್ನವರು ಭೀಷ್ಮ ದ್ರೋಣಾದಿಗಳು, ಅವರನ್ನು ನಾನು ಕೊಲ್ತೇನೆ, ಅವರು ನಮ್ಮ ತಾತ ಗುರುಗಳು, ಅವ ಪಾಪ ಬರುತ್ತೆ ಅಂದರೆ. ಆದರೆ ನಾನು ಅರ್ಜುನ, ನಾನು ಧರ್ಮ ಯುದ್ಧ ಮಾಡಲಿಕ್ಕೆ ಹೊರಟವನು, ದುರ್ಯೋಧನಾದಿಗಳು ಮಹಾಪಾಪಿಗಳು, ಅಣ್ಣ ತಮ್ಮಂದಿರಲ್ಲ ಮಹಾ ಅವ್ರನ್ನ ಕೊಲ್ತಾ ಇದ್ದೇನೆ, ಭೀಷ್ಮ ದ್ರೋಣಾದಿಗಳು ಅವರ ಅನುಯಾಯಿಗಳು ಅಂತ ಅವ್ರನ್ನ ಕೊಲ್ತಾ ಇದ್ದೇನೆ, ಅವಾಗ ಏನು ಬರೋದಿಲ್ಲ? ಪಾಪ ಬರೋದಿಲ್ಲ. ದುಷ್ಟ ನಿಗ್ರಹ ಮಾಡ್ತೇನೆ ಅಂತ ಹೇಳಿದರೆ ಪಾಪ ಬರೋದಿಲ್ಲ, ಪುಣ್ಯ ಬರುತ್ತೆ. ಬಂಧುಗಳನ್ನು ಕೊಲ್ತೇನೆ ಅಂದರೆ ಪಾಪ ಬರುತ್ತೆ. ಅವ್ರಿಗೆ ಬಂಧುಗಳು ದುಷ್ಟರು, ದುರ್ಯೋಧನಾದಿಗಳು ದುಷ್ಟರು, ಭೀಷ್ಮ ದ್ರೋಣಾದಿಗಳು ದುಷ್ಟರಲ್ಲ, ಅದೇನಾಗಿದ್ದಾರೆ ಅವರು? ದುಷ್ಟರ ಅನುಯಾಯಿಗಳು. ಆದ್ದರಿಂದ ಅವರನ್ನು ಏನು ಮಾಡಬೇಕು? ನಿಗ್ರಹ ಮಾಡಬೇಕು. ದುಷ್ಟರಂತೆ ದುಷ್ಟರಿಗೆ ಆಶ್ರಯ ಕೊಡೋರು ಕೂಡ ಏನವರು? ಅಪರಾಧಿಗಳೇ. ಆ ತಿಳ್ಕೊ ಎಲ್ಲಿ ದುಃಖ ಆಗುತ್ತೆ? ನಿಮಗೆ ಪಾಪ ಬರೋದೇ ಇಲ್ಲ. ಅದಕ್ಕೆ ತಥೋ ಯುದ್ಧ ಯುಜಸ್ವ ನೈವಂ ಪಾಪ ಮಾಮಾಪ್ಸಿಸಿ, ಆಗ ನಿನಗೆ ಪಾಪ ಬರೋದೇ ಇಲ್ಲ. ಇದಿಷ್ಟು ಎಲ್ಲ ಕೆಲಸಕ್ಕೂ ಎಲ್ಲರೂ ತಿಳ್ಕೋಬೇಕಾದ ಅಂಶಗಳು. ನಿನ್ನೆ ಶುರುವಾಯ್ತಲ್ಲ ಸ್ವಧರ್ಮ ಜಾವೇಚ್ಛ ಶುರು ಮಾಡಿದ ಮೇಲೆ ಇಲ್ಲಿವರೆ ಸರಿಯಾಗಿ ಓದಿಬಿಟ್ರೆ ಯಾವ ಸಮಸ್ಯೆನೂ ಬರೋದು. ಇದಿಷ್ಟು ಕೂಡ ಕೀ ವರ್ಸಸ್ ಅದು ಸರಿಯಾಗಿ ಗಟ್ಟಿ ಮಾಡ್ಕೋಬೇಕು. ಸ್ವಧರ್ಮ ಅಧರ್ಮ, ಸ್ವಧರ್ಮ ಪರಧರ್ಮ, ಪರಧರ್ಮವನ್ನು ಮಾಡೋದು, ಸ್ವಧರ್ಮವನ್ನು ಬಿಡೋದು. ಸ್ವಧರ್ಮದಲ್ಲೂ ತಾರತಮ್ಯ, ಸ್ವಧರ್ಮದಲ್ಲೂ ತಾರತಮ್ಯ. ದೊಡ್ಡದು ಯಾವುದು ಸ್ವಧರ್ಮದಲ್ಲಿ? ಕ್ಷತ್ರಿಯನಿಗೆ ಶಸ್ತ್ರ ಯುದ್ಧ ಮಾಡೋದು, ಧರ್ಮ ಯುದ್ಧ ಮಾಡೋದು, ಬ್ರಾಹ್ಮಣನಿಗೆ ಸಚ್ಛಾಸ್ತ್ರ ಓದೋದು. ಧರ್ಮ ಯುದ್ಧ ಹೇಗನೋ ಸಚ್ಛಾಸ್ತ್ರ ಹಾಗೆ ಎಲ್ಲನೂ ಯೋಚನೆ ಮಾಡ್ತಾ ಹೊರಟ್ರೆ ನಮಗೆ ಆ ಸಮಸ್ಯೆ ಬರೋದೇ ಇಲ್ಲ. ಅದು ಪಂಡಿತರು ಹೇಳೋದಿಲ್ಲ ಅಂತ ಹೇಳಿದ್ರು, ನೀನು ಹೊಡಬೇಡ ಅಂತ ಈಗ ಹೇಳ್ತಾನೆ. ಅದೇನದು ಜನರಲ್ ಸ್ಟೇಟ್ಮೆಂಟ್, ಇದು ಅಪ್ಲಿಕೇಶನ್, ಇದು ಜನರಲ್ ಸ್ಟೇಟ್ಮೆಂಟ್. ನೋಡಯ್ಯ, 35 ಬಂದ ಮೇಲೆ ಬಂದರೆ ಪಾಸ್ ಆಗೇ ಆಗ್ತಾರೆ, ನೀನು 35 ಮೇಲೆ ತಗೋ, ರಿಪ್ಯುಟೇಷನ್ ಅಲ್ಲ. ನೀನು ಗೆಲ್ಲೋ ಗುಂಪಿಗೆ ಸೇರಬೇಕು, ಸೋಲೋ ಗುಂಪಿಗೆ ಸೇರಬಾರ್ದು. ನೀನು ಸಾಧಕ, ನೀನು ಕೃಷ್ಣ ರೆಕಗ್ನೈಸ್ ಮಾಡ್ತಾನೆ, ಅದು ಇಂಪಾರ್ಟೆಂಟ್. ಜನರಲ್ನಾಗ ಹೇಳಿಬಿಟ್ರೆ ಅದು ಅವ್ರು ಮಾಡಿರೋ ಬಿಡೋದು ಸಂಬಂಧ ಇಲ್ಲ, ನೀನು ಮಾಡು ಅಂತ ಹೇಳಿದ ಇನ್ವಾಲ್ವ್ಮೆಂಟ್. ಕೃಷ್ಣ ಭಕ್ತನ ಮೇಲೆ ಪ್ರೀತಿ ಅಂತ ಮುಂದೆ ಹೇಳ್ತಾನೆ, ಸಖಾ ಭಕ್ತೋಸಿಮೇ ಸಖಾ ಚೇತಿ ರಹಸ್ಯಮ್ಮೆ ಏತದ್ ಉತ್ತಮಂ. ನೀನು ಭಕ್ತ, ಅದಕ್ಕೆ ನಿನಗೆ ಗೊತ್ತು ಹೇಳ್ತೇನೆ ಅಂತ ಹೇಳಿದ. ಉಳಿದವರಿಗೆ ಹಾಗೆ ಹೇಳೋದಿಲ್ಲ. ಯಾವ ಮೇಷ್ಟ್ರುಗಳು ಪಾಠ ಮಾಡ್ತಾರಲ್ಲ, ಕಾಲೇಜ್ ಪಾಠ, ಮನೆ ಪಾಠ. ಕಾಲೇಜ್ ಪಾಠದಲ್ಲಿ ಸ್ಟೂಡೆಂಟ್ಸ್ ಅಷ್ಟೇ, ಇವನು ಪ್ರಿಯ ಶಿಷ್ಯ. ಯಾಕೆ? ಮನೆ ಬಂದು ಸ್ಪೆಷಲ್ ದುಡ್ಡು ಕೊಟ್ಟಿರ್ತಾರೆ, ಆದ್ದರಿಂದ ಸ್ಪೆಷಲ್ ಆ ಭಾವನೆ ಇರಬಾರ್ದು. ಅಲ್ಲಿ ಶಿಷ್ಯರೇ, ಇಲ್ಲಿ ಶಿಷ್ಯರೇ, ಅಲ್ಲಿ ಹೇಗೆ ಹೇಳಬೇಕಲ್ಲಿ? ಅದೇ ಇನ್ನು ಮನೆ ಬಂದರೆ ಮನೆ ಬರಬೇಡ, ಮನೆ ಬರೆದ್ರೆ ಒಂಥರ ಗ್ರೇಟ್ನೆಸ್ ಥರದ ವೀಕ್ನೆಸ್ ಅದು. ಅದು ಹುಡುಗರು ಕಾಲೇಜಲ್ಲಿ ಸರಿಯಾಗಿ ಪಾಠ ಮಾಡಿಲ್ಲ, ಇವನು ಅದಕ್ಕೆ ಮನೆಗೆ ಹೋಗ್ತಾರೆ ಅಂತ ಆಗುತ್ತೆ. ಗೊತ್ತಾಯ್ತಿಲ್ಲ, ಅದಕ್ಕೇನು ಮಾಡಬೇಕು? ಅಲ್ಲೇ ಕೇಳಿ ಹೇಳ್ತೇನೆ, ನನ್ನ ಕರ್ತವ್ಯ ಅದು, ನನ್ನ ಕರ್ತವ್ಯ. ಎಕ್ಸ್ಪಾತಿ ನೀವು ಇನ್ನೊಂದು ಕಡೆ ಪಾಠಕ್ಕೆ ಹೋದರೂ ನನಗೆ ತಪ್ಪೋದು, ಯಾಕೆ ಸರಿಯಾಗಿ ಹೇಳಿಲ್ಲ ಅಂತಾಗುತ್ತೆ. ಈಗ ಮನೆಗೆ ಬಂದರೂ ಕೂಡ ಅಲ್ಲೇ ಹೇಳಿಲ್ಲ ಅಂತಾಗುತ್ತೆ, ಅದಕ್ಕೆ ಅಲ್ಲೇ ಹೇಳ್ತೇನೆ, ಅಲ್ಲೇ ಕೇಳಿ ಹೇಳ್ತೇನೆ. ಅದು ಕಾನ್ಫಿಡೆನ್ಸ್ ಅಂತ ಹೇಳೋದು. ಕೆಲವು ಹೇಳೋದು ಪಾಠ ಮಾಡೋದೇ ಇಲ್ಲ, ಎಷ್ಟೋ ಸಲ ಬರೀ ಮನೆಗೆ ಬರಲಿ ಅಂತ ಬಿಟ್ಬಿಡ್ತಾರೆ. ಇವರು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ಹಾಗೆ ಇವಾಗ ಅದೇನೋ ಸ್ವಧರ್ಮಕ್ಕೆ ದ್ರೋಹ ಮಾಡೋದಾಗಲ್ಲ, ಹಾಗೆ ಮಾಡ್ಲಿಕ್ಕೆ ಹೋಗಬಾರ್ದು. ಸುಖ ದುಃಖೆಯ ಸಮಯ ಕೃತ್ವ ಲಾಭಾಲಾಭವು ಜಯಾಜಯವು ತಥೋ ಯುದ್ಧಾಯ ಯುಜಸ್ವ ನೈವಂ ಪಾಪ ಮಾಪ್ಸಿಸಿ. ಪಾಪ ಗೆಲ್ಲೋದಕ್ಕಿದು ಯಾವುದೇ ಕೆಲಸಗಳನ್ನು ನಾವು ಅಭಿಮಾನ ಇಟ್ಕೊಂಡು ಮಾಡಿದಾಗ ಅದರ ಲೇಪ ಇರುತ್ತೆ. ಅಭಿಮಾನ ಬಿಟ್ಟು ಮಾಡಿದಾಗ ಏನಿರೋದಿಲ್ಲ, ಲೇಪ ಇರೋದಿಲ್ಲ. ಆ ರೀತಿ ಮಾಡು, ಆಗ ನಿನಗೆ ಯುದ್ಧದ ಪಾಪಕರವಾಗೋದೇ ಇಲ್ಲ. ಇದಿಷ್ಟು ಸಮಸ್ಯೆಗೆ ಪರಿಹಾರ. ಒಂದು ಘಟ್ಟ ಮುಗಿತಲ್ಲಿಗೆ அது பிரமேதீபிகா. சதர்மம் இத்தியாதய ஸ்லோகாக அதிரோஹிதார்த்தத்வாத் ந வியாக்யாதாக ஏவம் உத்தரத்ராபி. ಈ ಶ್ಲೋಕಗಳೆಲ್ಲ ಅತಿರೋಹಿತಾರ್ಥಗಳು ಅಂದರೆ ಸ್ಪಷ್ಟಾರ್ಥಗಳು, ಗೊಂದಲಕ್ಕೆ ಅವಕಾಶ ಇಲ್ಲಾದ್ರಿಂದಾಗಿನೆ ಆಚಾರ್ಯ ಏನು ಮಾಡಲಿಲ್ಲ, ಭಾಷ್ಯ ಬರೋದಿಲ್ಲ. ಏವ ಉತ್ತರತ್ರಾಪಿ, ಎಲ್ಲಿ ಆಚಾರ್ಯ ಎಲ್ಲೆಲ್ಲಿ ಬರೆಯೋದಿಲ್ವೋ ಅಲ್ಲಿ ಯಾತಕ್ಕೆ ಬರೆಯೋದಿಲ್ಲ ಅಂತ ಅರ್ಥ, ಅಲ್ಲಿ ಅರ್ಥ ಸ್ಪಷ್ಟ ಇದ್ದು ಗೊಂದಲಕ್ಕೆ ಅವಕಾಶ ಇಲ್ಲ ಅಂತ ಬರೆಯೋದಿಲ್ಲ ಅಷ್ಟೇ ಹೊರತು ಬೇರೆ ಕಾರಣ ಶ್ಲೋಕಗಳಿಲ್ಲ ಅಂತ ಹಾಗೆಲ್ಲ ತಿಳ್ಕೊಳ್ಳೋಕೆ ಹೋಗಬೇಡಿ, ಇದ್ರೂ ಗೊಂದಲ ಇಲ್ಲ ಅಂತ ಬರೋದಿಲ್ಲ. ಮುಂದೆ ಏಷಾ ತೇ ಭೀತ ಸಾಂಖ್ಯೆ ಬುದ್ಧಿರ್ ಯೋಗೇತು ಇಮಾಂ ಶೃಣು ಬುದ್ಧಾಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಏಷಾ ತೇ ಅಭಿಹಿತ ಸಾಂಖ್ಯೆ ಬುದ್ಧಿ ಯೋಗೇತು ಇಮಾಂ ಶೃಣು ಬುದ್ಧಾಯುಕ್ತ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಪಾರ್ಥ ಅರ್ಜುನ, ಏಷಾ ಇಷ್ಟೊತ್ತು ಹೇಳಿದ್ದೇನು ಗೊತ್ತಾ, ಏಷಾ ಬುದ್ಧಿ ಸಾಂಖ್ಯೇತೇ ಅಭಿಹಿತ. ಇಷ್ಟೊತ್ತು ಕೂಡ ನಾನು ಹೇಳಿದ್ದು ಜ್ಞಾನದ ಬಗ್ಗೆ ಹೇಳಿದ್ದೆ. ಏನು ಜ್ಞಾನ? ಜೀವರು ಅನಾದಿನಿತ್ಯ, ದೇವರು ಅನಾದಿನಿತ್ಯ, ದೇವರು ಸ್ವತಂತ್ರ, ಜೀವರು ಅಸ್ವತಂತ್ರರು, ದೇವರು ಬಿಂಬ, ದೇವರು ಪ್ರತಿಬಿಂಬರು ಎಲ್ಲ ಏನಿದು ಸಾಂಖ್ಯ. ಇದು ಯೋಗೇತು ಇಮಾಂ ಶೃಣು. ಈಗ ಯೋಗ ಹೇಳ್ತೇನೆ ಕೇಳು ಅಂತ ಹೇಳಿದೆ, ಇಷ್ಟೊತ್ತು ಸಾಂಖ್ಯ ಹೇಳಿದೆ, ಯೋಗ ಹೇಳ್ತೇನೆ. ಯೋಗ ಅಂದರೆ ಈ ಜ್ಞಾನ ಹೇಗೆ ಸಂಪಾದನೆ ಮಾಡಬೇಕು ಅಂತ ಉಪಾಯ, ಅದಕ್ಕೆ ಯೋಗ ಅಂತ ಕರೀತ. ಸಾಂಖ್ಯ ಅಂಬೋದು ಗುರಿ, ಯೋಗ ಅಂಬೋದು ಸಾಧನ. ಅದಕ್ಕೆ ಸಾಂಖ್ಯವನ್ನು ಇಷ್ಟೊತ್ತು ಹೇಳಿದೆ, ಯೋಗ ನೀ ಹೇಳ್ತೇನೆ ಕೇಳು. ಜ್ಞಾನದ ಮಹಿಮೆ ಹೇಳಿದೆ, ಜ್ಞಾನ ಪಡೆಯ ಉಪಾಯ ಹೇಳ್ತೇನೆ ಕೇಳು. ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಈ ಹೇಳ್ತಕ್ಕಂಥ ಯೋಗವನ್ನು ತಿಳ್ಕೊಂಡು ಬಿಟ್ರೆ ಕರ್ಮಬಂಧಂ ಪ್ರಹಾಸ್ಯಸಿ, ಕರ್ಮದ ಬಂಧನವನ್ನು ಗೆದ್ದು ಬಿಡ್ತೀನಿ. ಕರ್ಮದ ಬಂಧವನ್ನು ಗೆಲ್ತಿ ಎಲ್ಲರಿಗೂ ಕೊಟ್ಟ ಸಂದೇಶ ಇದೆ, ಜ್ಞಾನ ಮೋಕ್ಷಕ್ಕೆ ಸಾಧನ. ಆ ಜ್ಞಾನ ಬರಲಿಕ್ಕೆ ಕರ್ಮ ಬೇಕು, ಕರ್ಮ ಬಂಧಕ. ಕರ್ಮ ಬಂಧಕವಾಗದೆ ತಾರಕವಾಗಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ತೇನೆ ಕೇಳು ಅಂತ ಹೇಳಿದೆ. ಕರ್ಮ ಬಂಧಕವಾಗದೆ ಏನಾಗಬೇಕು? ಅದು ತಾರಕ ಆಗಬೇಕು. ಆ ಉಪಾಯ ಹೇಳ್ತೇನೆ ಕೇಳು. ಇದಕ್ಕೆ ಅವರು ನೋಟ್ ಕೊಡ್ತಾರೆ ಆಚಾರ್ಯರು. ತುಂಬ ಜನಕ್ಕೆ ಸಾಂಖ್ಯ ಯೋಗ ಶಬ್ದಗಳೆಲ್ಲ ಬೇರೆ ಕಡೆ ರೂಢಿ ಬಂದ್ಬಿಟ್ಟಿದೆ. ಸಾಂಖ್ಯ ಯೋಗ ನ್ಯಾಯ ವೈಶೇಷಿಕ ಪೂರ್ವಮೀಮಾಂಸಾ ಉತ್ತರ ಮೀಮಾಂಸಾ ಅಂಥೇಳಿ ಸಾಂಖ್ಯಶಾಸ್ತ್ರ ಅಂತ ಒಂದು ಶಾಸ್ತ್ರ, ಯೋಗಶಾಸ್ತ್ರ ಅಂತ ಒಂದು ಶಾಸ್ತ್ರ, ಆ ಥರ ರೂಢಿಯಲ್ಲಿ ಬಂದು ಹೋಗ್ಬಿಟ್ಟಿದೆ. ತುಂಬ ಜನ ಅದಕ್ಕೆ ಅಪಾರ್ಥ ಮಾಡಿಕೊಂಡು ಇರ್ತಾರೆ ಇದ್ರ ಬಗ್ಗೆ. ಎಷ್ಟೋ ದೇವತೆ ರಾಧಾಕೃಷ್ಣನ್ ಮತ ಅವರು ಬರಿಬೇಕಾದ್ರೆ ಕೃಷ್ಣ ಏನು ಮಾಡ್ದ, ಸಾಂಖ್ಯ ಮತ ಯೋಗ ಮತಗಳನ್ನು ಏನು ಮಾಡ್ದ, ಸಮನ್ವಯ ಮಾಡ್ದ ಅಂತ ಅರ್ಥ ಬರ್ದ್ಬಿಡ್ದ. ಅದಲ್ಲ, ಇದು ಸಾಂಖ್ಯ ಅಂದರೆ ಸಾಂಖ್ಯ ಮತ ಅಲ್ಲ, ಯೋಗ ಅಂದರೆ ಯೋಗ ಮತ ಅಲ್ಲ. ಸಾಂಖ್ಯಂ ಅಂದರೆ ಜ್ಞಾನಂ, ಸಾಂಖ್ಯ ಶಬ್ದಕ್ಕೆ ಅರ್ಥ ಏನೋ ಜ್ಞಾನ ಅಂತ ಅರ್ಥ. ಅದಕ್ಕೇನು ಆಧಾರ ಅಂದರೆ ಶುದ್ಧಾತ್ಮತತ್ವ ವಿಜ್ಞಾನಂ ಸಾಂಖ್ಯಮಿತ್ಯಭಿಧೀಯತೆ ಇತಿ ಭಗವದ್ವಚನಾತ್ ವ್ಯಾಸಸ್ಮೃತವು. ವ್ಯಾಸಸ್ಮೃತಿ ಅಂತ ಗ್ರಂಥ ಇವತ್ತಿಗೂ ಸಿಗುತ್ತದು, ವ್ಯಾಸಸ್ಮೃತಿ ಅಂತಿದೆ, ವೇದವ್ಯಾಸರೇ ಬರೆದಂಥ ಗ್ರಂಥ ಅದು. ಮನುಸ್ಮೃತಿ ಹೇಗೋ ವ್ಯಾಸಸ್ಮೃತಿ ಹಾಗೆ. ಶುದ್ಧಾತ್ಮತತ್ವ ವಿಜ್ಞಾನಂ ಸಾಂಖ್ಯಮಿತ್ಯಭಿಧೀಯತೆ, ಅದಕ್ಕೆ ಕಪಿಲ ರೂಪದಿಂದ ಸಾಂಖ್ಯವನ್ನು ಹೇಳಿದ ಅಂತ ಕೇಳ್ತೇನೆ. ಸಾಂಖ್ಯ ಮತ ಅಲ್ಲ, ಅದು ಯಾವುದನ್ನು ಹೇಳಿದ್ದು, ಈ ತತ್ವಜ್ಞಾನವನ್ನು ಹೇಳಿದ ಅಂತ ಅರ್ಥ. ಈ ಸಂಖ್ಯೆ ಅಂದರೆ ಏನು? ಜ್ಞಾನ. ಸಂಖ್ಯಂ ಅಂದರೆ ಜ್ಞಾನಂ ಅಂತ ಅರ್ಥ. ಸಂಸ್ಕೃತದಲ್ಲಿ ಸಂಖ್ಯಾ ಶಬ್ದಕ್ಕೆ ಜ್ಞಾನ ಅಂತ ಕರೀತಾರೆ. ಸಂಖ್ಯಾವಾನ್ ಪಂಡಿತ ಕವಿ, ಅಮರಕೋಶದಲ್ಲಿ ಪರ್ಯಾಯ ಪದಗಳು, ಕವಿ ಪಂಡಿತ ಸಂಖ್ಯಾವಾನ್ ಎಲ್ಲ ಸಿನಾನಿಯಮ್ಸ್. ಅದು ಸಂಖ್ಯಾವಾನ್ ಅಂದರೆ ಏನಾಯ್ತಾಗ ಜ್ಞಾನವಾನ್ ಅಂತಾಯ್ತು. ಸಾಂಖ್ಯ ಅಂದರೆ ಏನರ್ಥ? ಜ್ಞಾನ ಅಂತ ಅರ್ಥ. ಇತಿ ಭಗವದ್ವಚನಾತ್ ವ್ಯಾಸಸ್ಮೃತವು. ಯೋಗ ಅಂದ್ರೇನು? ಯೋಗ ಮತ ಅಲ್ಲ, ಸಾಂಖ್ಯ ಮತ ಕಪಿಲರಿಂದ ಬಂತು, ಯೋಗ ಮತ ಪತಂಜಲಿಯಿಂದ ಬಂತು ಅಂತ ಒಂದು ವಾದ ಇದೆ. ಇವತ್ತು ಪತಂಜಲಿ ಪದ ಶುರುವಾಗಿದೆ, ಅದೇ ಇವತ್ತು ಇವತ್ತು ಸ್ನಾನ ಮಾಡ ಯೋಗ ಎಲ್ಲ ಯಾರು ಯೋಗ ಇದು? ಆಚಾರ್ಯ ಪತಂಜಲಿ ಕೊಟ್ಟು ವ್ಯಾಸ ಯೋಗ ಅಂತ ಕೊಟ್ಟು ಮಾಡ್ತಾ. ಪತಂಜಲಿ ಯೋಗ ಅನ್ನೋದು ಅದು ಶುದ್ಧ ಯೋಗ ಅಲ್ಲ. ಇವತ್ತೆಲ್ಲ ತುಂಬ ಜನ ಕೋಟ್ಯಂತರ ಜನ ಮಾಡ್ತಾರೆ ಅದನ್ನೇನೆ. ಶುದ್ಧವಾದ ಯೋಗ ಯಾವುದು ಅಂದರೆ ವ್ಯಾಸಯೋಗ. ವ್ಯಾಸಯೋಗ ಎಲ್ಲಿ ಬರುತ್ತೆ? ಭಗವದ್ಗೀತೆಯಲ್ಲೇ ಬರುತ್ತೆ. ಮುಂದೆ ಆರನೇ ಅಧ್ಯಾಯ ಪೂರ್ತಿ ಯೋಗನೇ ಹೇಳೋದು. ಬುದ್ಧಾಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ ದೃಷ್ಟಾ ಯೋಗಾಃ ಪ್ರಯುಕ್ತಾಶ್ಚ ಪುಂಸಾಂ ಶ್ರೇಯ ಪ್ರಸಿದ್ಧಯೈತೆ ಪ್ರಯೋಗಾತ್ ಭಾಗವತೆ. ಯೋಗ ಶಬ್ದಕ್ಕೆ ಉಪಾಯ ಅಂತ, ಯೋಗ ಉಪಾಯ ಅಂದ್ರೇನು? ಸಾಧನ ಅಂತ ಅರ್ಥ. ಉಪಾಯ ಶಬ್ದಕ್ಕೆ ಸಾಧನ, ಯೋಗ ಶಬ್ದಕ್ಕೆ ಸಾಧನ ಅಂತ ಅರ್ಥ ಹೇಳಿದರು. ಯೋಗ ಶಬ್ದಕ್ಕೆ ಸಾಧನ ಅಂತ ಅರ್ಥ ಎಲ್ಲಿದೆ ಅಂದರೆ ದೃಷ್ಟಾ ಯೋಗಾಃ ಪ್ರಯುಕ್ತಾಶ್ಚ ಪುಂಸಾಂ ಶ್ರೇಯ ಪ್ರಸಿದ್ಧಯೇ ಅಂತ ಭಾಗವತ ಪುರಾಣ ಚತುರ್ಥ ಸ್ಕಂಧದ ಮಾತದು. ಅನೇಕ ಜನಗಳು ಶ್ರೇಯಸ್ಸು ಗುರಿ ಗೊತ್ತಾಯ್ತು, ಯೋಗ ಅದಕ್ಕೆ ಸಾಧನ, ಆದ್ದರಿಂದ ಅಂತ ದಾರಿ ಇದೆ ಅಂತ ಭಾಗವತದಲ್ಲಿ ಯೋಗ ಶಬ್ದವನ್ನು ಯಾವರ್ಥದಲ್ಲಿ ಉಪಯೋಗಿಸಿದ್ದಾರೆ? ಉಪಾಯ ಅನ್ನರ್ಥದಲ್ಲಿ ಉಪಯೋಗಿಸಿದ್ದಾರೆ. ಆದ್ದರಿಂದ ಯೋಗ ಶಬ್ದಕ್ಕೆ ಉಪಾಯ ಅಂತಲೇ ಅರ್ಥ. ಅದಲ್ಲ ತಪ್ಪದು ಹೇಳ್ತಿರೋದು. ನಮ್ಮ ಅಷ್ಟಾಂಗ ಯೋಗ ಬೇರೆ, ಅವರ ಅಷ್ಟಾಂಗ ಯೋಗ ಬೇರೆ, ನಮ್ಮ ತೀರ್ಥ ಬೇರೆ, ಅವ್ರ ತೀರ್ಥ ಬೇರೆ ಅಂತಾರಲ್ಲ ಹಾಗೆ. ಗೊತ್ತಲ್ಲ ಅವ್ರ ತೀರ್ಥ ಅದು ಅರ್ಥ ಆಗತ್ತಲ್ಲ. ದೃಷ್ಟ ನೈತ ನೇತರವು ಸಾಂಖ್ಯಯೋಗವು ಉಪಾದೇಯತ್ವೇನ ವಿವಕ್ಷಿತವು ಕುತ್ರಚಿತ್ ಸಾಮಸ್ತೇನ. ಇಡೀ ಭಾಗವತಾದಿ ಗ್ರಂಥಗಳಲ್ಲಿ ಭಗವದ್ಗೀತೆಯಲ್ಲಿ ಇತರವು ಸಾಂಖ್ಯಯೋಗವನ್ನ ಈ ಸಾಂಖ್ಯಮತ ಯೋಗಮತಗಳನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ, ಅವನು ಯೋಗ್ಯ ಅಂತ ಹೇಳ್ತಾ ಇಲ್ಲ, ಅವನೇನು ಮಾಡಿದ್ದಾರೆ ಅವನ್ನ ನಿಂದನೆ ಮಾಡ್ತಾರೆ, ಸರಿಯಲ್ಲ ಅಂತ ಹೇಳಿಬಿಟ್ಟು ವಿವಕ್ಷಿತವು ಕುತ್ರಚಿತ್ ಸಾಮಸ್ತೇನ. ಎಲ್ಲೂ ಕೂಡ ಭಾಗವತಾದಿ ಗ್ರಂಥಗಳಲ್ಲಿ ಭಗವದ್ಗೀತೆಯಲ್ಲಿ ಸಾಂಖ್ಯಮತ ಯೋಗಮತಗಳನ್ನು ಗ್ರಾಹ್ಯ ಮತಗಳು ಅಂತ ಕರೆದಿಲ್ಲ, ಆದ್ದರಿಂದ ಆ ಅರ್ಥವನ್ನು ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪುಣ್ಯಕ್ಕೆ ಈ ಶಂಕರ ಭಾಷ್ಯ ರಾಮಾನಂದ ಭಾಷ್ಯ ಕೂಡ ಇಲ್ಲಿ ಸಾಂಖ್ಯ ಅಂದರೆ ಸಾಂಖ್ಯ, ಯೋಗ ಅಂದರೆ ಉಪಾಯದಲ್ಲಿ ಅರ್ಥ ಮಾಡಿದ್ದಾರೆ ಹೊರತು ಇವ್ರು ಮಾಡೋ ಅರ್ಥ ಮಾಡಿಲ್ಲ, ಆಧಾರಿಕರು ಮಾಡೋ ತಪ್ಪನ್ನು ಅವ್ರು ಮಾಡಿಲ್ಲ. ಅದು ಇಂಟ್ರೆಸ್ಟಿಂಗ್ ಅದು. ಪೂರ್ವ ಪ್ರಕರಣೆ ಉಪಸಂಹಾರ ಪೂರ್ವಕಂ ತತ್ಸಂಗತತ್ವೇನ ಉತ್ತರ ಪ್ರಕರಣಾರಂಭ ಪ್ರತಿಜ್ಞಾರ್ಥಂ ಏಷಾ ತೇ ಅಭೀತ ಇತಿ ಉಕ್ತಂ. ಹಿಂದಿನ ಪ್ರಕರಣವನ್ನು ಮುಗಿಸಿತ್ತು, ಮುಂದಿನ ಪ್ರಕರಣ ಶುರು ಮಾಡೋದು. ಹಿಂದಿನ ಪ್ರಕರಣ ಸಾಂಖ್ಯ, ಮುಂದಿನ ಪ್ರಕರಣ ಯೋಗ ಇತ್ಯುಕ್ತ. ತತ್ರ ಸಾಂಖ್ಯಯೋಗ ಶಬ್ದವು ಕಾಪಿಲ ಪಾತಂಜಲ ವಚನವು ವಿತಿ ಪ್ರತೀತಿ ನಿರಾಸಾಯ ವ್ಯಾಚಷ್ಟೇ. ಇಲ್ಲಿರ ಸಾಂಖ್ಯ ಮತ್ತು ಯೋಗ ಪದಗಳು ಕಪಿಲ ಮತದ ಸಾಂಖ್ಯ, ಪಾತಂಜಲ ಮತದ ಯೋಗ ಅಂತ ಹೇಳಿ ಜನ ತಿಳ್ಕೊಳ್ಳೋ ಸಂಭವ ಇದೆ ಅಂತ ಆಚಾರ್ಯ ಏನು ಮಾಡಿದ್ದಾರೆ ಅದಲ್ಲ ಅಂತ ನಿಜವಾದ ಅರ್ಥವನ್ನು ಹೇಳ್ತಾರೆ. ಸಾಂಖ್ಯಮಿತಿ ಪ್ರತೀತಾರ್ಥಾವೇವ ಕಿಂನು ನಶ್ಯಾತಾಮಿತ್ಯತಃ ನೇತರೋವಿ. ಈ ಸಾಂಖ್ಯಯೋಗ ಯಾತಕ್ಕೆ ತಗೊಳ್ಬಾರ್ದು ಅಂದರೆ ಈ ಸಾಂಖ್ಯಯೋಗಗಳನ್ನು ಜ್ಞಾನಿಗಳು ಯೋಗ್ಯ ಅಂತ ಕರೆದಿಲ್ಲ, ಆದ್ದರಿಂದ ಅವನ್ನಿಲ್ಲಿ ಅರ್ಥ ಮಾಡಿಕೊಳ್ಬಾರ್ದು. ಇತರವು ಶಾಸ್ತ್ರಲಕ್ಷಣವು ಕುತ್ರಚಿತ್ತಾಗಮೇ. ಇತರ ಶಾಸ್ತ್ರಗಳನ್ನ ಅರ್ಥ ಮಾಡ್ಕೋಬೇಡಿ, ಯಾವಾಗ ಮೊದಲು ಒಪ್ಪಿಲ್ಲ ಅವನ. ಏತೌತು ಉಪಾದೇಯ, ಇವು ಗ್ರಾಹ್ಯ, ಅವು ಅಗ್ರಾಹ್ಯ, ಆದ್ದರಿಂದ ಗ್ರಾಹ್ಯ ತಗೋಬೇಕು, ಅಗ್ರಾಹ್ಯ ತಗೊಳಕ್ಕೆ ಹೋಗಬಾರ್ದು. ಬುದ್ಧಾಯುಕ್ತ ಇತ್ಯಾದಿ ವಚನ, ಮುಂದೆ ಪರಮಾತ್ಮ ಹೇಳ್ತಾರೆ ಈಗ ಹೇಳಿದ ಜ್ಞಾನ ಇದೆಯಲ್ಲ ಇದನ್ನು ಉಪಯೋಗ ಮಾಡಿಕೊಂಡ್ರೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಆ ಸಾಂಖ್ಯಬದ್ಧದಿಂದ ಮೋಕ್ಷ ಸಿಗೋದಿಲ್ಲ, ಅದಕ್ಕೆ ಅದನ್ನು ಒಪ್ಪಬಾರ್ದು. ಅಥೋ ನ ತಾವತ್ರ ವಿವಕ್ಷಿತೋ ವಿತಿ ವಾಕ್ಯಶೇಷ. ಆದ್ದರಿಂದ ಈ ಸಾಂಖ್ಯಮತ ಯೋಗ ಮತಗಳನ್ನು ಇಲ್ಲಿ ವಿವಕ್ಷ ಮಾಡಿಕೊಡ್ತು. ಪ್ರಕೃತಿ ಪುರುಷ ವಿವೇಕ ದೇಹೇ ತದುಕ್ತಸ್ಯ ಉಪದೇಯ ಉಪಾದೇಯತ್ವಾತ್ ಕಥಮೇತತ್ಯತ ಉಕ್ತಂ ಸಾಮಸ್ತೇನ ಇತಿ. ಪ್ರಕೃತಿ ಪುರುಷ ಅಂತ ನೀವು ಹೇಳ್ತಾರೆ, ಅವರು ಪ್ರಕೃತಿ ಪುರುಷ ಅಂತ ಅವರು ಹೇಳ್ತಾರೆ, ಒಪ್ಪಬಹುದಲ್ಲ ಅಂತ ಹೇಳಿದರೆ ಆ ರೀತಿ ಟರ್ಮ್ ಉಪಯೋಗಿಸೋದು ಮಾತ್ರಕ್ಕೇನೆ ಏನಾಗಲಿಲ್ಲ, ಅದು ಗ್ರಾಹ್ಯ ಅಂತ ಆಗೋದಿಲ್ಲ. ಅದಕ್ಕೆ ಸಾಮಸ್ತೇನ, ಒಟ್ಟಾಗಿ ಅವ್ರ ಮತ ಅಗ್ರಾಹ್ಯನೇ, ಅದು ಸ್ವೀಕಾರ ಮಾಡಿಕೊಡೋದು. ಏಕದೇಶಸ್ಯ ಉಪಾದೇಯತೆಯ ತದುಪಾದೇಯತ್ವೇ ಸೌಗತಾದೇರಪಿ ತತ್ ಪ್ರಸಂಗ ಇತಿ ಭಾವ. ಯಾವುದೋ ಒಂದು ಭಾಗ ಸರಿ ಇದೆ ಅಂತ ಹೇಳಿಬಿಟ್ಟು ಇಡೀ ಮತ ಒಪ್ಪಲಿಕ್ಕೆ ಬರೋದಿಲ್ಲ. ಆ ರೀತಿ ಒಪ್ಪೋದಾದರೆ ಯೋಗ ಸೌಗತಾದೇರಪಿ ತತ್ ಪ್ರಸಂಗ, ಬೌದ್ಧ ಮತನೂ ಒಪ್ಪಬೇಕಾಗತ್ತೆ. ಎಲ್ಲ ಮತದಲ್ಲೂ ಕೂಡ ಒಂದೆರಡು ಒಳ್ಳೆ ಅಂಶ ಇರುತ್ತೆ, ಆ ಒಂದೆರಡು ಒಳ್ಳೆ ಅಂಶ ಇರುತ್ತೆ ಅಂತ ಕಾರಣಕ್ಕೆ ಇಡೀ ಮತ ಒಪ್ಪಲಿಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಉದಾಹರಣೆಗೆ ಇವತ್ತು ಯಾವುದೇ ಮತ ಲೋಕದೊಳಗೆ ಅರ್ಥ ಮಾಡಿಕೊಂಡ್ರೆ ಕಳ್ಳತನ ಮಾಡು ಸುಳ್ಳು ಹೇಳು ಅಂತ ಔಟ್ ಆ್ಯಂಡ್ ಔಟ್ ಹೇಳೋಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಿಲ್ಲ, ಯಾವುದೇ ಮತ ತೊಗೊಂಡ್ರು ಕೂಡ ಸತ್ಯ ಹೇಳು ಧರ್ಮ ಹೇಳು ಅಂತ ಹೇಳೇ ಹೇಳ್ತಾರೆ. ಯಾತಕ್ಕೆ ತಮ್ಮ ಸರ್ವೈವಲ್ಲೂ ಅದರಲ್ಲಿ ಇಲ್ಲದವರು ಅವರಿಗೆ ಪ್ರತೀತಿ ಆಗುತ್ತೆ. ಅಷ್ಟು ಮಾತ್ರಕ್ಕೆ ಏನಾಗಲಿಲ್ಲ, ಅದು ಗ್ರಾಹ್ಯ ಮತ ಅಂತ ಕರೆಯೋದಿಲ್ಲ. ಇವರು ಭ್ರಷ್ಟಾಚಾರ ಮಾಡೋರು ಕೂಡ ಭ್ರಷ್ಟಾಚಾರ ಮಾಡಿಕೊಡೋದು ಅಂತಲೇ ಹೇಳ್ತಾನೆ ಹೊರತು ಭ್ರಷ್ಟಾಚಾರ ಮಾಡಿ ಅಂತ ಹೇಳೋದಿಲ್ಲ. ಆ ರೀತಿ ಹೇಳಿಬಿಟ್ರೆ ಅವ್ರ ಮಾತು ಅಲ್ಲೇ ಹೋಗಿಬಿಡುತ್ತೆ. ಅಷ್ಟು ಮಾತು ಹೇಳಿದ ಮಾತ್ರಕ್ಕೆ ಅದು ಬೆಲೆ ಬರೋದಿಲ್ಲ. ಅವನು ಎಷ್ಟು ಮಟ್ಟಿಗೆ ಸಪೋರ್ಟಿವಾಗಿ ಮಾತಾಡ್ತಾನೆ, ಅದನ್ನು ಅನುಷ್ಠಾನ ಮಾಡ್ತಾನೆ ಅನ್ನೋದ್ರ ಮೇಲೆ ಅದರ ಮಹತ್ವ ಇರುತ್ತೆ. ಆದ್ದರಿಂದ ಯಾವುದೋ ಒಂದೆರಡು ಮಾತು ಸರಿ ಇದೆ ಅಂದ ಮಾತ್ರಕ್ಕೇನೆ ಏನಂತ ತಿಳ್ಕೊಬಾರ್ದು, ಅದು ಒಟ್ಟಾಗಿ ಗ್ರಾಹ್ಯತೆ ತಿಳ್ಕೊಳ್ಬಾರ್ದು, ತುಂಬ ಇಂಪಾರ್ಟೆಂಟ್. ತದುಪಾದೇಯಪ್ಪೇ ಸೌಗತಾದೇರಪಿ ತತ್ ಪ್ರಸಂಗ ಇತಿ ಭಾವ. ಸೌಗತ ಅಂದರೆ ಬುದ್ಧ, ಸುಗತ ಅಂದರೆ ಬುದ್ಧ, ಸೌಗತ ಅಂದರೆ ಬೌದ್ಧ ಮತ. ಕರ್ಮಯೋಗ ಇತ್ಯಾದಿ ಪ್ರಯೋಗಾಚ ನಿಂದಿತತ್ವಾಚ ಇತರ ಯೋಗೋ ಮೋಕ್ಷ ಧರ್ಮೇಶು ಭಿನ್ನ ಮತತ್ವ ಮುಕ್ತ ಪಂಚರಾತ್ರ ಸ್ತುತ್ಯ ವೇದ ಆನಾಂತು ಏಕಾರ್ಥತ್ವಾತ್ ನಾ ವಿರೋಧ ಪಾರ್ಥಕ್ಯಂತು ಸಾಂಖ್ಯಾದಿ ಅಪೇಕ್ಷೆಯ ಯುಕ್ತಂ. ಅದಿಷ್ಟು ಮುಂದೆ ತುಂಬ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾತಕ್ಕಲ್ಲ ಅಂಬೋದನ್ನು ವಿಶೇಷವಾಗಿ ವರ್ಣನೆ ಮಾಡ್ತಾ ಆಚಾರ್ಯರು ಮುಂದಿನ ವಿಷಯ ಪ್ರಸ್ತಾಪ ಮಾಡ್ತಾರೆ. ಅದನ್ನು ನಾಳೆ ಅಲ್ಲ, ನಾಡಿದ್ದು, ನಾಳೆ ದ್ವಾದಶಿ ಪಾಠ ಇರೋದಿಲ್ಲ, ನಾಡಿದ್ದು. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ನಾಂನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಶ್ಚಿತ್ಯಪ್ಯ ಯೇಹಾ ನಿದೃಶಿ ತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ